ತದನಂತರ ನಮ್ಮ ಒಳಗಿರತಕ್ಕಂತಹ ಭಗವಂತನನ್ನೇ ನಮ್ಮ ಶರೀರದಲ್ಲೇ ತತ್ವಾಭಿಮಾನಿಗಳು ಇದ್ದಾರೆ, 3.5 ಕೋಟಿ ದೇವತೆಗಳಿದ್ದಾರೆ, ಅವರೆಲ್ಲರನ್ನೂ ಸಂತೋಷಗೊಳಿಸಲೇಬೇಕು ನಾವು. ಆದರೆ ಅಷ್ಟು ಜನರ ಕಡೆ ನಾವು ಗಮನ ಕೊಡಲಿಕ್ಕೆ ಸಾಧ್ಯವಿಲ್ಲದಂತಹ ವ್ಯಕ್ತಿಗಳು ನಾವು. ಅಂತಹ ಕಾಲಕ್ಕೆ ಸುಲಭವಾದ ಉಪಾಸನಾ ಕ್ರಮ ಹೇಳಿಕೊಟ್ರು. ನನ್ನ ಶರೀರದಲ್ಲಿರತಕ್ಕಂಥ ಸಕಲ ದೇವತೆಗಳು, ಋಷಿಗಳು, ಯಾರ್ಯಾರಿದ್ದಾರೆ ಸಾಂಶರಾದವರು, ಅಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡದೊಳಗಿರತಕ್ಕಂಥ ಯಾರ್ಯಾರು ಜ್ಞಾನಿಗಳಿದ್ದಾರೆ ಅವರೆಲ್ಲರ ಬಿಂಬಗಳನ್ನ ಗುರುವಿನಲ್ಲಿ, ಗುರುಬಿಂಬದಲ್ಲಿ ಚಿಂತನೆ ಮಾಡಿ, ಪರಮ ಗುರುಬಿಂಬ, ಗುರುಬಿಂಬ, ನಂತರ ನಮ್ಮ ಬಿಂಬ ಅಂತ ಈ ಕ್ರಮವನ್ನು ದಾಸರು ಹೇಳಿಕೊಡ್ತಾರೆ, ಶಾಸ್ತ್ರ ಹೇಳಿಕೊಟ್ಟದನ್ನ ಹೇಳ್ತಾರಲ್ಲಿ. ಅವಾಗ ಏನಾಗುತ್ತೆ, ನಮ್ಮ ಬಿಂಬಮೂರ್ತಿಯನ್ನ ಒಬ್ಬರನ್ನ ಚಿಂತನೆ ಮಾಡಿ ಉಪಾಸನೆ ಮಾಡುತ್ತಾ ಅಂದ್ರೆ ಆತನ ಸಂತೋಷಗೊಳಿಸಿದ್ದೇ ಆದರೆ ಬ್ರಹ್ಮಾಂಡದೊಳಗಿರತಕ್ಕ ಸಕಲ ಸಜ್ಜನರು ಪ್ರೀತರಾಗಿ ಬಿಡುತ್ತಾರೆ ಈ ಒಂದು ಉಪಾಸನಾ ಕ್ರಮದಿಂದ. ಅಷ್ಟೇ ಅಲ್ಲ, ಇಲ್ಲೆಲ್ಲ ಕಡೆ ಕೂಡ ಇನ್ನೊಂದು ವಿಶೇಷ ವಿಚಾರವನ್ನ ತಿಳಿಸಿಕೊಡ್ತಾರೆ. ನೀವು ಯಾಕೆ ಭಾಗವತ ಅಂದುಕೊಳ್ಳೆ ಬಿಂಬ ಬಿಂಬ ಅಂತ ಶುರು ಮಾಡ್ತೀರಾ, ಏನಿ ಒದ್ದಾಟ? ಹೊರಗೆ ಭಗವದ್ ರೂಪಗಳು ರಾಮಕೃಷ್ಣಾದ ರೂಪಗಳಾದರೇನು, ಬಿಂಬ ಆದರೆ ಎರಡು ಒಂದೇ ಅಲ್ವಾ? ಅವನೇ ಇವ ಇವನೇ ಅವ, ನಮಸ್ವಾಮಿ ಹರಿನಿತ್ಯಂ ಸರ್ವಸ್ವ ಪ್ರತಿಲೇವಚ ಅಂತ ಉಪಾಸನೆ ಇರುವಾಗ ಬಿಂಬನನ್ನೇ ಚಿಂತನೆ ಮಾಡಬೇಕೆಂಬ ಹಠ ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ದೃಷ್ಟಾಂತ ಬೇಕಲ್ಲ, ನಾವು ಹೇಳಿದ್ರೆ ಸಾಕ ಏನಾದರೂ ಬೇಕಾ? ಅದಕ್ಕೆ ಅಲ್ಲಲ್ಲ, ಇಲ್ಲಿ ನೋಡಿ, ಪ್ರಧಾನವಾಗಿ ಅನೇಕ ಜನರು ವಸುದೇವ ಸಾಕ್ಷಾತ್ತಾಗಿ ಕೃಷ್ಣನನ್ನೇ ಮಗನನ್ನಾಗಿ ಪಡೆದಿದ್ದ, ಆದರೂ ನಾರದರನ್ನ ಹೋಗಿ ಪ್ರಾರ್ಥನೆ ಮಾಡಿ ನನಗೆ ಜ್ಞಾನ ಕೊಡಿ ಅಂತ ಕೇಳುತ್ತಾರೆ. ಯಾಕೆ ಅಂತ ಹೇಳಿದರೆ ಹೊರಗಿನ ಭಗವಂತನ ಬಾಹ್ಯ ರೂಪದ ದರ್ಶನ, ಹೊರಗಿನ ರೂಪದ ದರ್ಶನ ಮೋಕ್ಷಕ್ಕೆ ಕಾರಣವಲ್ಲ, ಬಿಂಬ ದರ್ಶನವೇ ಮೋಕ್ಷಕ್ಕೆ ಕಾರಣ ಎಂಬುದನ್ನ ಶಾಸ್ತ್ರದಲ್ಲಿ ಸ್ವಯೋಗ್ಯ ಬಿಂಬ ದರ್ಶನೇನೈವ ಅಂತ ಪಟ್ಟ ಹೇಳ್ತಾ ಇದ್ದಾರೆ. ಅದರನ್ನ ಅನೇಕ ಕಡೆ ನೋಡಬಹುದು. ಈ ಒಂದು ಪ್ರಕರಣದಲ್ಲೂ ಕೂಡ ಕದಂಬ ಪ್ರಜಾಪತಿಗಳು ಭಗವಂತನನ್ನೇ ಮಗನನ್ನಾಗಿ ಪಡೆದಿದ್ದರೂ ಕೂಡ ಅವರು ಬಿಟ್ಟು ತಪಸ್ಸಿಗೆ ಹೋಗಿ ಎಲ್ಲಾ ಕಡೆ ಭಗವಂತನ ನೋಡ್ತಾ ಹೋಗೋದು ಅಥವಾ ತಮ್ಮ ಹೃದಯದ ಭಗವಂತನ ಉಪಾಸನೆ ಮಾಡುವುದು ಅಂದ್ರೆ ಬಿಂಬೋಪಾಸನೆಯ ಪ್ರಾಧಾನ್ಯವನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದು ಹೆಜ್ಜೆ ಹೆಜ್ಜೆಗೆ ಭಾಗವತದಲ್ಲಿ ಬರತಕ್ಕಂತಹ ವಿಚಾರ. ಅದನಂತರ ದೊಡ್ಡವರ ಬಗ್ಗೆ ನಾವು ಹೇಗಿರಬೇಕು, ದೊಡ್ಡವರ ಬಗ್ಗೆ ಅಸಡ್ಡೆಯನ್ನು ತೋರಬಾರದು. ಅಸಡ್ಡೆ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಅವಮಾನದ ಪ್ರವೃತ್ತಿಯೇ ಮನಸ್ಸಲ್ಲೇ ಬರಬಾರದು, ಹೊರಗಂತೂ ಹಾಕಲೇಬಾರದು. ಎರಡನ್ನೂ ಚೆನ್ನಾಗಿ ವಿಧಾನ ಮಾಡುತ್ತಾ ಇದ್ದಾರೆ. ಎಲ್ಲ ಪ್ರಜಾಪತಿಗಳು ಸೇರಿ ಯಜ್ಞವನ್ನು ಮಾಡುತ್ತಾ ಇದ್ದಾರೆ. ಯಜ್ಞವನ್ನು ಮಾಡುವಾಗ ಎಲ್ಲ ಬ್ರಹ್ಮದೇವರು ಮೊದಲಾದಂತಹ ಸಭ್ಯರು ಜ್ಞಾನಿಗಳೆಲ್ಲ ನಿಂತಿದ್ದಾರೆ, ರುದ್ರದೇವರಿದ್ದಾರೆ. ಸಭೆಯ ಮಧ್ಯದಲ್ಲೇ ಬರ್ತಾ ಇದ್ದಾರೆ ಯಾರು? ದಕ್ಷ ಪ್ರಜಾಪತಿಗಳು. ದಕ್ಷ ಪ್ರಜಾಪತಿಗಳು ಸಭೆಯ ಮಧ್ಯದಲ್ಲಿ ಬರುವಾಗ ಎಲ್ಲರೂ ನಿಲ್ಲತಾ ಇದ್ದಾರೆ. ಅವರ ಹೆಸರೇ ದಕ್ಷ. ನಾವು ಯಾರನ್ನಾದರೂ ಇವರು ಇದರಲ್ಲಿ ಕ್ಯಾಪಬಲ್, ಇವರು ಅಡಿಗೆಯಲ್ಲಿ ದಕ್ಷ, ಇವರು ಇನ್ನೊಂದರಲ್ಲಿ ದಕ್ಷ ದಕ್ಷ ಅಂತ ಹೇಳ್ತೀವಿ. ಆದರೆ ಕಾಮನ್ ಆಗಿ ದಕ್ಷ ಅಂತ ಹೇಳೋದು ಯಾರಿಗೆ ಅಂದ್ರೆ ಎಲ್ಲದರಲ್ಲೂ ಯಾರು ಚೆನ್ನಾಗಿರ್ತಾರೋ ಅವರು ದಕ್ಷ ಅಂತ ಹೇಳಿಬಿಡುತ್ತೀವಿ. ಅದಕ್ಕೆ ದಕ್ಷ ಪ್ರಜಾಪತಿಗಳಿಗೆ ಅಷ್ಟು ಪ್ರಾಧಾನ್ಯ. ಜ್ಞಾನಿಗಳವರು ಇಲ್ಲಿ ದಕ್ಷ ಪ್ರಜಾಪತಿಗಳ ಈ ಘಟ್ಟವನ್ನ ಬಂದ ಕೂಡಲೇ ಅವರಿಗೇನು ರುದ್ರದೇವರ ಮೇಲೆ ಅವಮಾನದ ಪ್ರವೃತ್ತಿ ಅವರಲ್ಲಿ ಬಂತು ಅಂತ ಅಷ್ಟು ಮಾತ್ರಕ್ಕೆ ಅವರನ್ನ ನಾವು ಕಡಿಮೆ ಮಾಡಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರನ್ನ ನೆನೆಯುವ ಯೋಗ್ಯತೆಯೂ ನಮಗಿಲ್ಲ. ಅಂಥ ಹಂತದಲ್ಲಿರುವ ಮಹಾನುಭಾವರವರು ಸರಿ, ಅಂಥ ಮಹಾನುಭಾವರು ಬಂದಾಗ ಋತ್ವಿಜರು ಅಗ್ನಿಗಳ ಸಹಿತವಾಗಿ ಎಲ್ಲರೂ ಎತ್ತ ನಿಲ್ಲುತ್ತಾ ಇದ್ದಾರೆ ಅವರ ತೇಜಸ್ಸಿನಿಂದಾಗಿ. ಬ್ರಹ್ಮದೇವರು ಹೇಳಲಿಲ್ಲ ಜಗತ್ಪಿತೃಗಳಾದ್ದರಿಂದ, ರುದ್ರದೇವರು ಹೇಳಲಿಲ್ಲ. ಅವಾಗ ಬಂದು ಸಭೆಯಲ್ಲಿ ಕೂತಂತವರು, ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಕೂತಂತವರು ರುದ್ರದೇವರ ಕಡೆ ಚೂರು ಸಿಟ್ಟಿನಿಂದ ನೋಡುತ್ತಾ ಮಾತಾಡ್ತಾ ಇದ್ದಾರೆ. ಯದ್ಯಪಿ ಮೂರು ಲೋಕಪಾಲಕರಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರು, ಅದರಲ್ಲಿ ಒಬ್ಬರು ನನ್ನ ಅಳಿಯ. ಆದರೆ ಅಳಿಯ ಆಗಿದ್ದಾರೆ, ನನ್ನ ಮಗಳನ್ನ ಕೈ ಹಿಡಿದಿದ್ದಾನೆ ಅಂತ. ಆದ್ದರಿಂದ ನನ್ನ ಶಿಷ್ಯನಾದ ಸನ್ ಇನ್ ಲಾ, ಮಗನಂತೆ ಆದ ಶಿಷ್ಯನಾದ, ಅದರಿಂದ ನನಗೆ ಸಭೆಯಲ್ಲಿ ಬಂದವನಿಗೆ ಎದ್ದು ನಿಂತು ನಮಸ್ಕಾರ ಮಾಡಿ ಗೌರವ ಸಲ್ಲಿಸಬೇಕಾಗಿತ್ತು, ಅದು ಮಾಡಲಿಲ್ಲ. ವಾಚಾಪಿ, ಮಾತಿನಿಂದಾದರೂ ಉಚಿತವಾದವನ್ನು ಮಾಡಿಲ್ಲ. ಆದ ಕಾರಣದಿಂದ ಭಗವಂತ ಹಾಕಿಕೊಟ್ಟ ಧರ್ಮದ ಸೇತು ಏನಂತ, ಧರ್ಮ ದೊಡ್ಡವರು ಬಂದಾಗ ಈ ರೀತಿ ಪ್ರವೃತ್ತಿ ಇರಬೇಕು ಅಂತ ಭಗವಂತನೇ ಅದನ್ನ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾನೆ. ಆ ತೋರಿಸಿಕೊಟ್ಟಾಗ ಅದನ್ನೇ ಉಲ್ಲಂಘನೆ ಮಾಡಿದವ ಇವ, ಒಂದೊಂದು ಒಂದೊಂದು ಶುರುವಾಗ್ತಾ ಇದೆ. ನನ್ನ ಮಗಳು ಎಂಥ ಒಳ್ಳೆಯವಳು, ಎಷ್ಟು ಸುಂದರಳಾಗಿದ್ದಾಳೆ, ಅಂಥವಳನ್ನ ಈ ಮರ್ಕಟ ಲೋಚನನಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ. ಮೂರು ಕಣ್ಣು, ಕೋತಿಯಂತೆ ಕಣ್ಣು ಅಂತ ಬೈತಾ ಇದ್ದಾರೆ. ಮದುವೆ ಮಾಡಿಕೊಳ್ಳಕಾಲಕ್ಕೆ ನೋಡಿಲ್ವ, ಮದುವೆ ಮಾಡಿದ ಮೇಲೆ ಕೋತಿ ಕಣ್ಣು ಅಂತ ಬೈತಾ ಇದ್ದಾರೆ, ಮರ್ಕಟ ಲೋಚನ ಅಂತ. ಅಷ್ಟೇ ಅಲ್ಲ, ಶಿವಾಪದೇಶ ಅಶಿವ, ಶಿವ ಅಂತ ಕರೀತಾರೆ. ಇವನು ಶಿವನಲ್ಲ, ಅಶಿವ, ಅಮಂಗಳಕರ. ಯಾಕೆ? ಪ್ರೇತಾಸ್ಥಿ ಗ್ರಂಥಿ ಭೂಷಣ ಚಿತಾಭಸ್ಮಧಾರಿ, ಚಿತಿಯ ಭಸ್ಮವನ್ನು ಹಚ್ಕೊಂಡು ತಿರುಗ್ತಾ ಇರ್ತಾನೆ. ಯಾಕೆ ಹಚ್ಕೋಬಾರದು ಅಂದ್ರೆ ಹೇಳ್ತಾರೆ, ನಾವು ಹೋಗ್ತಾ ಇದ್ದರೆ ಚಿತಾಭಸ್ಮ ಒಂದು ವೇಳೆ ನಮ್ಮ ತಲೆ ಮೇಲೆ ಬಿದ್ದರೆ ಹಾಗೇ ಹೋಗಿ ಸ್ನಾನ ಮಾಡಬೇಕಂತೆ, ಅಷ್ಟು ಮೈಲಿಗೆ ಚಿತಾಭಸ್ಮ ಎಲುಬು ಇವೆಲ್ಲ ಬಹಳ ಅಮಂಗಳಕರ. ನೋಡಿ ಬದುಕಿದಷ್ಟು ಕಾರಣ ಎಷ್ಟು ವ್ಯಾಲ್ಯೂ ಇರುತ್ತೆ. ಸತ್ತ ಮೇಲೆ ಮುಟ್ಲಿಕ್ಕೂ ಎಲ್ಲ ಶಾಸ್ತ್ರ ನಿಷೇಧ ಮಾಡ್ತಾ ಇದೆ. ಆ ಕ್ಷಣ ಮುಟ್ಟಿದ್ರೂ ಮಹಾದೋಷ, ಆ ಭಸ್ಮ ಬುದ್ರು ಕೂಡ ಅಂಥ ದೋಷ, ಇವೆಲ್ಲ ಹೇಳ್ತಾ ಇದೆ. ಅಂಥದ್ದು ಆ ಚಿತಾಭಸ್ಮ ತಲೆ ಮೇಲೆ ಬಿದ್ದರೆ ಅಟ್ಟು ದೋಷ, ಆದರೆ ಅದನ್ನೇ ಮೈ ಹಚ್ಕೊಂತಿರಿದ್ರೆ ಇವರು ಮಂಗಳಕರ ಹೇಗಾಗ್ತಾನೆ? ಅಮಂಗಳ. ಪ್ರೇತಾಸ್ಥಿ ಗ್ರಂಥಿ ಭೂಷಣ ಅಂದ್ರೆ ಯಾವಾಗಲೂ ಈ ಕ್ಷಣದ ಅಸ್ಥಿಗಳನ್ನ ಕಪಾಲಗಳನ್ನ ಎಲ್ಲವನ್ನ ಕೊರಳಲ್ಲಿ ಹಾಕೊಂಡು ತಿರುಗ್ತಾ ಇರ್ತಾನೆ. ಉನ್ಮತ್ತ, ಯಾವಾಗಲೂ ಉನ್ಮತ್ತನಾಗಿರ್ತಾನೆ. ತುಂಬಾ ಬೈತಾ ಇದ್ದಾರೆ. ಹಾಗೆ ನಮಗನ್ಸತ್ತೆ, ದೊಡ್ಡವರೆಲ್ಲ ದಕ್ಷಪ್ರಜಾಪತಿಗಳ ಬಾಯಿಯಿಂದ ರುದ್ರದೇವರ ಬಗ್ಗೆ ಅವಮಾನದ ಮಾತು ಹೇಗೆ ಬರ್ತಾ ಇದೆ? ಪ್ರಾರಬ್ಧ ಕರ್ಮದಿಂದ ಬರ್ತಾ ಇದೆ, ಸತ್ಯವಾದ ಮಾತು. ಪ್ರಾರಬ್ಧ ಕರ್ಮದಿಂದ ಅವರು ಕೂಡ ಆ ಒಂದು ಸಮಯದಲ್ಲಿ ಅವರು ದೊಡ್ಡವರಾದ ರುದ್ರದೇವರಲ್ಲಿ ದೋಷಾರೋಪಣ ಮಾಡಲಿಕ್ಕೆ ಹೀಗೆ ಮಾತಾಡಿದ್ರು. ಸಾಮಾನ್ಯವಾಗಿ ನೋಡಿದಾಗ ಅವರ ಬಾಯಿಯಿಂದ ರುದ್ರದೇವರನ್ನ ಬೈದದ್ದಲ್ಲ, ಅವರ ಸ್ತೋತ್ರವೇ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಹಾಗನಿಸತ್ತಷ್ಟೇ, ಬಿಕ್ಕದ್ ನೋಡಿದಾಗ ಸ್ತೋತ್ರವೇ ಅದು. ಮರ್ಕಟ ಲೋಚನ ಅಂದ್ರೆ ಮರು ಅಂದ್ರೆ ಮರಣ, ಅದನ್ನ ಕಟಕಿ ದಹನ ಮಾಡತಕ್ಕಂಥವ್ರು, ಮೃತ್ಯುಂಜಯ ಅಪಮೃತ್ಯುವನ್ನ ಪರಿಹಾರ ಮಾಡಿದ್ರು. ಶಿವರಾತ್ರಿ ಅಲ್ವಾ, ಅದಕ್ಕೆ ಹೇಳಬೇಕು, ಕೇಳಿದ್ರು ಗೊತ್ತೇನು, ಶಿವರಾತ್ರಿ ರುದ್ರದೇವರು ಬರೆದು ಹೇಳಬೇಕು ಸರಿಯಾಗಿ ಬಂದ ಹಾಗೆ. ಅವರ ಕಣ್ಣೆಂಥದ್ದು, ನಮ್ಮ ಮೃತ್ಯುವನ್ನ ದಹನ ಮಾಡಿಬಿಡುತ್ತೆ. ಮೃತ್ಯು ಅಂದ್ರೆ ಯಾವುದು? ಎರಡು ರೀತಿ, ಒಂದು ಕಾಲ ಮೃತ್ಯು, ಸರಿ ಅದು ಬೇಡ, ಅದು ತೆಗಲಿಕ್ಕಾಗಲ್ಲ. ಎರಡನೇದು ಯಾವುದು ಅಂದ್ರೆ ಅಪಮೃತ್ಯುವನ್ನ ಪರಿಹಾರ ಮಾಡತಕ್ಕಂಥ ಆಲೋಚನವರದ್ದು. ಇನ್ನೊಂದು ಮೃತ್ಯು ಯಾವುದು? ದೇವರ ಮರುವೇ ದೊಡ್ಡ ಮೃತ್ಯು, ಅದನ್ನು ಪರಿಹಾರ ಮಾಡುವಂತಹ ತಾಕತ್ತು ರುದ್ರದೇವರಿಗೊಬ್ಬರಿಗಿದೆ ವಿಶೇಷವಾಗಿ. ಅದಕ್ಕೆ ಅವರನ್ನು ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಅಂತ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಬರುತ್ತಾ ನಮಗೆ, ನೀರಿನ ಧಾರೆಗಿನ ಅಧ್ವಾನವಾಗಿದೆ, ಯಾವಾಗ ಬರುತ್ತೋ ಯಾವಾಗ ಬಿಡುತ್ತೋ ಹೋಗ್ಬಿಡ್ತಾ ಇದೆ. ಆ ಥರ ತೈಲಧಾರೆಯಂತೆ ಭಗವಂತನಲ್ಲಿ ಮನಸ್ಸು ಅವರೊಬ್ಬರೇ ಕೊಡ್ಲಿಕ್ಕೆ ಸಾಧ್ಯ. ಇನ್ನ ಚೆನ್ನಾಗಿ ಹೇಳ್ತಾರೆ, ಚಿತಾಭಸ್ಮಧಾರಿ ಪ್ರೇತಾಸ್ಥಿ ಗ್ರಂಥಿ ಭೂಷಣ ಅಂತ ಹೇಳಿದರೆ ಅವರು ಕಂಡ ಕಂಡವರ ಎಲುಬುಗಳನ್ನ ಚಿತಾಭಸ್ಮವನ್ನ ಹಚ್ಚಿಕೊಳ್ಳುವವರಲ್ಲ. ಅವರೆಂಥ ಧಾರಣೆ ಮಾಡ್ತಾರೆ ಅಂತ ಹೇಳಿದರೆ, ಯಾರ ಅಸ್ಥಿ ಸಂಚಯನ ಮಾಡಲಿಕ್ಕೆ ಹೋದಾಗ ಪ್ರತ್ಯಕ್ಷ ಎಲ್ಲರೂ ಕಂಡದ್ದು ಹೌದೋ ಯಾದವಾರರ ಚರಿತ್ರೆಯಲ್ಲಿ ಅವರ ಅಸ್ಥಿಗಳಿಂದ ಭಾಗವತ ಬರ್ತಾ ಇತ್ತು ಅಂತ ಕೇಳಿದವರೇ ಪಟ್ಟ ಹೇಳಿದರು. ಅಂಥವರ ಎಲುಬುಗಳನ್ನ ಹಾಕೊಳ್ತಾರೆ, ಯಾಕೆ ಸದಾ ಭಾಗವತ ಬರ್ತಾ ಇದೆ ಅಂತ. ಅಂಥವರ ವಿಶೇಷವಾಗಿರತಕ್ಕಂಥ ಭಸ್ಮ ಪವಿತ್ರವಾದ್ದು ಅಂತ ಹೇಳ್ತಾರೆ. ಅದಕ್ಕೆ ರುದ್ರದೇವರು ಆ ಸ್ಮಶಾನದಲ್ಲಿ ಓಡಾಡತಾ ಇರುತ್ತಾರೆ. ಯಾಕೆ ಅಂತ ಮತ್ತು ಪ್ರಶ್ನೆ ಬಂದರೆ ಹೇಳ್ತಾರೆ, ಸ್ಮಶಾನಕ್ಕೆ ಎಲ್ಲರೂ ಹೋದ ಮೇಲೆ ಅಲ್ಲಿ ಹೋಗೋದು ಅಲ್ಲಿಗೆ ಅಲ್ವಾ, ಎಲ್ಲಿಗೆ ಸ್ಮಶಾನಕ್ಕೆ ಶರೀರ ಕರ್ಕೊಂಡು ಹೋಗೋದು, ಎಂಥ ಆಚಾರ ಆಗ್ಲಿ ಯಾರಾಗ್ಲಿ ಅಲ್ಲೇ ಕರ್ಕೊಂಡು ಹೋಗೋದು. ಸ್ವಾಮಿ ಬಿಟ್ರೆ, ಸ್ವಾಮಿಗಳಾದ್ರೆ ಒಳಗೆ ಭೂಮಿಯಲ್ಲಿ ಇಡ್ತಾರೆ, ಮಿಕ್ಕವರನ್ನೆಲ್ಲ ಅಲ್ಲೇ ಕರ್ಕೊಂಡು ಹೋಗ್ಬೇಕಾಗಿದೆ. ಅವ್ರ ಶರೀರಗಳನ್ನ ಕರ್ಕೊಂಡು ಹೋಗುವಾಗ ಜೀವಿಯೂ ಅಲ್ಲಿಗೆ ಬರ್ತಾನೆ, ಯಾಕೆ ಅಲ್ಲಲ್ಲಿ ಕೊಡುವಂತ ಆಹುತಿಗಳನ್ನ ಎಲ್ಲವನ್ನ ಸ್ವೀಕಾರ ಪಿಂಡ ಪ್ರದಾನ ಮಾಡುತ್ತಾರೆ, ಅದನ್ನ ಸ್ವೀಕಾರ ಮಾಡಲಿಕ್ಕೆ ಬರ್ತಾನೆ. ಅದಕ್ಕೆ ಮರಿಣ ಷೋಡಶ ಅಂತ ಹೇಳ್ತಾರೆ. ಹೋದ ಮೇಲೆ ಮನೆಯಿಂದ ಹೆಣವನ್ನ ಭೂಮಿಗೆ ಕರ್ಕೊಂಡು ಹೋಗಿ ದಹನ ಆಗುವ ಪರ್ಯಂತ 16 ಪಿಂಡಗಳು ದಾನ ಮಾಡಬೇಕು, 16 ಪಿಂಡ ಪ್ರದಾನ ಮಾಡಬೇಕು, ಹಿಟ್ಟಿನಿಂದ ಮಾಡಬೇಕು. ಹಿಟ್ಟಿನಿಂದ ಪಿಂಡ ಪ್ರದಾನ ಮಾಡಿ ಆ ಥರ ವಿಶೇಷವಾಗಿ ಆ ಜೀವಿ ತೃಪ್ತಿ ಕೊಡಬೇಕು. ಆದರೆ ಅಂಥ ಕಾಲಕ್ಕೆ ಆ ಬೇರೆ ಸತ್ತು ಹೋದಂಥ ಪಿಶಾಚಿಗಳು, ದುಷ್ಟ ಗ್ರಹಗಳು ಎಲ್ಲವೂ ಕೂಡ ಆ ಜೀವಿಗೆ ಕಾಟ ಕೊಡುತ್ತಾ ಅದಕ್ಕೆ ಬರುವುದನ್ನು ತಾವೇ ಸೆಳೆದುಕೊಂಡು ಹೋಗ್ತಾ ಇರುತ್ತೆ. ಇಂಥ ಅನಾಚಾರ ಆಗದೇ ಇರಬೇಕು ಅಂತ ರುದ್ರದೇವರು ತಿರುಗಾಡತಾರಂತೆ. ಆ ಸ್ಮಶಾನ ಭೂಮಿಯಲ್ಲಿ ಸಜ್ಜನರನ್ನ ರಕ್ಷಣೆ ಮಾಡಲಿಕ್ಕೆ ಭಗವಂತ ಇಟ್ಟಂತ ಅಪರೂಪದ ಪ್ರತಿನಿಧಿ. ಆದ್ದರಿಂದ ಅವರಿಗೆ ಅಪಾವಿತ್ರ್ಯ ಅಂದ್ರೆ ಪವಿತ್ರ ಅಲ್ಲ ಎಂಬ ಶಬ್ದವೇ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಯಾವಾಗ್ಲೂ ಕೂಡ ನಗ್ನ ಉನ್ಮತ್ತ ಅಂತ ಹೇಳಿದರೆ ಹೌದು, ಇವರು ಅವಧೂತರಲ್ಲಿ ಶಿರೋಮಣಿಗಳಲ್ಲ, ಅವಧೂತ ಶಿರೋಮಣಿಗಳಾದ್ದರಿಂದ ಮೈ ಮೇಲೆ ವಸ್ತ್ರ ಇಲ್ಲ, ದಿಗಂಬರರಾಗಿ ತಿರುಗಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಉನ್ಮತ್ತರಂತೆ. ಉನ್ಮತ್ತರು ಅಂದ್ರೆ ಹೇಳುತ್ತಾರೆ, ಭಗವಂತನ ನಾಮವನ್ನ ಚಿಂತನೆ ಮಾಡುತ್ತಾ ಆ ಭಗವಂತನ ಅದ್ಭುತವಾದ ಚಿಂತನೆಯಿಂದ ಆನಂದ ಪಡತಾ ಈ ಹೊರಗಿನ ಲೋಕದ ಎಚ್ಚರವಿಲ್ಲದೆ ಇರ್ತಾರೆ. ಅದರಿಂದ ಉನ್ಮತ್ತರು ಅಂತ ಕರೆದರು ಅವರನ್ನ. ಅಂಥ ಅದ್ಭುತವಾದವರು. ಅದಕ್ಕೆ ದೂರ್ವಾಸರನ್ನ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಇಂದ್ರದೇವರ ಹತ್ರ ಬರಬೇಕು, ಸ್ವರ್ಗಲೋಕದಿಂದ ಬರ್ತಾ ಇದ್ದಾರೆ. ಅವರನ್ನು ಏನಂತ ಕರೀತಾರೆ, ಉನ್ಮತ್ತ ವ್ರತಧರ ಅಂತ. ಉನ್ಮತ್ತವಾಗಿರುವುದೇ ದೊಡ್ಡ ವ್ರತ ಅವರಿಗೆ, ಹುಚ್ಚರಂತೆ ಇರುವುದು. ಹೌದಾ ಅಂದ್ರೆ ನಾವು ಹಾಗೆ ಇರ್ಬೇಕಂತೆ, ಅಷ್ಟಿಲ್ಲದಿದ್ರು ಚೂರಾದ್ರೂ ಇರ್ಬೇಕಂದ್ರು. ವಿಜಯದಾಸರು ಹೇಳ್ತಾರೆ, ಸಾಧನೆ ಶುರುವಾಯಿತಾ ಒಳಗೊಳಗೆ ಇರು, ಹುಚ್ಚು ಹುಚ್ಚಾಗಿರು ಬಾಹಿರದಲ್ಲಿ ಅಂತ ಹೇಳುತ್ತಾರೆ. ಅದನ್ನು ತೋರಿಕೊಡುವ ನಮ್ಮ ಮೂಲ ಗುರುಗಳೇ ಇರುತ್ತಾನೆ. ಆದ್ದರಿಂದ ಅವರು ವಿಶೇಷವಾಗಿ ಉನ್ಮತ್ತ ವ್ರತಧರನಾಗಿ ಬರ್ತಾ ಇದ್ರು. ಆ ಬರುವ ಕಾಲಕ್ಕೆ ಒಬ್ಬ ಅಪ್ಸರಶಾಸ್ತ್ರಿ ಮಂದಾರ ಪುಷ್ಪದ ಮಾಲಿಕೆಯನ್ನು ತರ್ತಾ ಇದ್ರೆ ನನ್ನ ಕೊಡ್ತೀಯ ಅಂತ ಕೇಳಿದ್ರು. ಹಾಗೆ ನಮಸ್ಕಾರ ಮಾಡಿ ಕೊಟ್ಟು ಹೋದ್ರು. ಅದನ್ನೇನು ಮಾಡಿದ್ರು, ತಲೆಗೆ ಸುತ್ತುಕೊಂಡ್ರಂತೆ. ದೂರ್ವಾಸರು ಯಾರು, ಸನ್ಯಾಸಿಗಳು. ಸನ್ಯಾಸಿಗಳಾದವರು ತಮ್ಮ ತಲೆಗೆ ಆ ಹೂವನ್ನು ಸುತ್ತಕೊಂಡು ಬರ್ತಾ ಇದ್ರಂತೆ. ಬರ್ತಾ ಇರುವಂತವರು ಇಂದ್ರದೇವರು ಆನೆ ಮೇಲೆ ಬರ್ತಾ ಇದ್ರೆ ತಲೆಗೆ ಸುತ್ತಕೊಂಡು ಹೂವನ್ನು ತೆಗೆದು ಹಾಕಿದ್ರಂತೆ. ಅದು ನೋಡಿ ಆನೆ ಮೇಲಿಟ್ಟರೆ ಆನೆ ತುಳಿದ್ರೆ ಶಾಪ ಕೊಟ್ಟರು, ದೇವರ ನೈರ್ಮಾಲ್ಯವನ್ನು ಹಾಗಾಗ್ತೀಯ. ದೇವರ ನೈರ್ಮಾಲ್ಯವಂತೂ ಇವರು ತಮ್ಮ ತಲೆಗೆ ಸುತ್ತಕೊಂಡಂತಲ್ಲ ಅಂದ್ರೆ ಅಲ್ಲ, ಇಲ್ಲಿರೋ ಭಗವಂತನ ಪೂಜಾ ಅಂತ. ಸತ್ಯಲೋಕ ಶಿರಸಿರಲಿರುತ್ತೆ, ಅಲ್ಲಿರೋ ಭಗವಂತನ ಪೂಜಾ ಅಂತ ಸುತ್ತಿದ್ರು ಅವರು. ಅದನ್ನು ನಿರ್ಮಾಲ್ಯ ಅಂತ ಕೊಟ್ಟಾಗ ಅವರು ತಿರಸ್ಕಾರ ಮಾಡಿದ್ದಕ್ಕೆ ಇಡೀ ಸಂಪತ್ತೇ ಹಾಳಾಗಿ ಹೋಯಿತು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ರುದ್ರದೇವರ ವಿಶೇಷ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಬಾರಂಭ ಕರ್ಮವಶಾತ್ತು ರುದ್ರದೇವರಲ್ಲಿ ದಕ್ಷ ಪ್ರಜಾಪತಿಗಳು ದೋಷವನ್ನ ಆರೋಪ ಮಾಡಿ ಹೇಳುವಂತಹ ಸಂದರ್ಭದಲ್ಲಿ ಶಾಪಗಳು ಬರ್ತಾ ಇದೆ. ಶಾಪ ಪ್ರತಿಶಾಪ, ಶಾಪ ಪ್ರತಿಶಾಪ, ಯಾರ್ಯಾರಿಗೆ ಅಂದ್ರೆ ಇಲ್ಲಿ ನಂದಿ ಶಾಪ ಕೊಡ್ತಾ ಇದ್ದಾರೆ. ನೀವು ರುದ್ರದೇವರಿಗೇನೇ ತೊಂದರೆ ಬೈತಾ ಇದ್ದೀರಾ, ಆದ್ದರಿಂದ ನೀವೆಲ್ಲರೂ ಕೂಡ ಪಾಖಂಡಿಗಳಾಗಲಿ ಅಂತ ಅವರಿಗೆ ಶಾಪ ಕೊಡ್ತಾ ಇದ್ದಾರೆ. ಅಲ್ಲಿ ಯಾರು ಕೊಟ್ಟರು, ಇಡೀ ಬ್ರಾಹ್ಮಣ ವರ್ಗಕ್ಕೆ ಕೊಟ್ಟಬಿಟ್ರು. ಬ್ರಾಹ್ಮಣಿಗರೆಲ್ಲರೂ ಕೂಡ ತತ್ವಜ್ಞಾನ ಶೂನ್ಯರಾಗಲಿ ಅಂತ ಇವರಿಗೆ ಕೊಟ್ರೆ, ಅಲ್ಲಿ ವಿಶೇಷವಾಗಿರತಕ್ಕಂತಹ ಭೃಗು ಮಹರ್ಷಿಗಳು ಸುತ್ತಿ ನಿಂತಿದ್ರು. ಬ್ರಾಹ್ಮಣರೆಲ್ಲ ತತ್ವಜ್ಞಾನ ಶೂನ್ಯರಾಗಲಿ ಅಂತ ಶಾಪ ಕೊಡ್ತಾ ಇದ್ರೆ ನಾವೇನ್ ಮಾಡಿದ್ದೀವಿ, ನಮಗೆ ಶಾಪ ಕೊಟ್ಟದ್ರೆ ನಿಮಗೂ ಶಾಪ ಕೊಡ್ತೇವೆ ಏನಂತ, ನೀವು ಪಾಖಂಡಿಗಳಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಹಾಗೆ ಒಬ್ಬರಿಗೊಬ್ಬರು ಶಾಪ ಕೊಡ್ತಾ ಇದಾಗುವಾಗ ರುದ್ರದೇವರು ಹೊರಟು ಹೋಗ್ತಾ ಇದ್ದಾರೆ ಅಲ್ಲಿಂದ. ಯಾಕೆ, ಎಲ್ಲಿ ಆದರೆ ಅವಮಾನ ಆಗುತ್ತೋ ಅಲ್ಲಿ ಇರಬಾರದು, ಹೊರಟು ಹೋಗಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಇನ್ನೊಂದು ಹೌದು. ಈ ಅವಮಾನ ಅಥವಾ ಮಾತು ಪ್ರತಿಮಾತು ಎಲ್ಲಿ ಬರುತ್ತೆ ಅಂದ್ರೆ ಒಳಗಿನ ಸ್ವಾಮಿಯ ಎಚ್ಚರ ತಪ್ಪಿದಾಗ ಬರ್ತಾ ಇರುತ್ತೆ. ಎಲ್ಲಾದರೆ ಭಗವಂತನ ಎಚ್ಚರ ತಪ್ಪುತ್ತೋ ಅಲ್ಲಿರಬಾರದು ಅಂತ ವಿಶೇಷವಾಗಿ ತೋರಿಕೊಡ್ತಾ ಇದ್ದಾರೆ. ತದನಂತರ ರುದ್ರದೇವರು ಹೊರಟು ಹೋದ ಮೇಲೆ ದಕ್ಷ ಪ್ರಜಾಪತಿಗಳು ಕೂಡ ಶಾಪ ಕೊಟ್ಟು ಹೋಗ್ತಾ ಇದ್ದಾರೆ ಅಲ್ಲಿ ರುದ್ರದೇವರಿಗೆ. ಏನಂತ, ಯಜ್ಞ ಭಾಗ ನಿನಗಿಲ್ಲದಿರಲಿ. ಯದ್ಯಪಿ ದಕ್ಷ ಪ್ರಜಾಪತಿಗಳು ಕೊಟ್ಟಂತಹ ಶಾಪವನ್ನು ಸ್ವೀಕಾರ ಮಾಡಬೇಕಾದ ಸಂದರ್ಭವೇ ಇದ್ದಿಲ್ಲ, ಆದರೆ ದೊಡ್ಡವರು ಸ್ವೀಕಾರ ಮಾಡುತ್ತಾರಂತೆ. ಯಾಕೆ ಅಂತ ಹೇಳಿದರೆ, ಕೊಟ್ಟದ್ದು ಈ ಜೀವಿ ಅಲ್ಲ, ಅಸ್ವತಂತ್ರ. ನನ್ನ ಸ್ವಾಮಿಯೇ ನನ್ನ ಕರ್ಮಾನುಸಾರ ಒಳಗಿಂದ ಕೊಡಿಸಿದ, ಅದರ ಸ್ವೀಕಾರ ಮಾಡುವುದು ಭಗವಂತನ ಪೂಜಾ. ನಿನ್ನೆಚ್ಛ ಎನ್ನ ಭಾಗ್ಯ ಅಂತ ಸ್ವೀಕಾರ ಮಾಡಿ ಹೋಗೋದೇ ದೊಡ್ಡ ಭಾಗದ ಧರ್ಮ. ಆ ರೀತಿಯಲ್ಲಿ ಸ್ವೀಕಾರ ಮಾಡುತ್ತಾ ಇದ್ದಾರೆ. ತದನಂತರ ದಕ್ಷ ಪ್ರಜಾಪತಿಗಳಿಗಿನ್ನ ಮನಸ್ಸಿನಲ್ಲಿ ಕ್ರೋಧಾಗ್ನಿ ಕಡಿಮೆ ಆಗಲಿಲ್ಲ. ಬೃಹಸ್ಪತಿ ಯಜ್ಞ, ಬೃಹಸ್ಪತಿ ಸವ ಅಂತ ಅದನ್ನ ತಮ್ಮ ಮನೆಯಲ್ಲಿ ಶುರು ಮಾಡಿದರು. ತಾವು ಶುರು ಮಾಡಿ ಯಜ್ಞದ ಉದ್ದೇಶ ಹರಿಪ್ರೀತಿ ಅಲ್ಲ, ರುದ್ರದೇವರಿಗೆ ಅವಮಾನ. ನೋಡಿ, ನಾವು ಮಾಡುವ ಕರ್ಮಕಾಂಡ ಹೇಗಿರಬೇಕು? ಕರ್ಮದ ವಿಶೇಷವಾಗಿರತಕ್ಕಂತಹ ಗುರಿ ಶ್ರೀಹರಿ ಪ್ರೀತಿಯಾಗಿರಬೇಕು. ಇನ್ನೊಬ್ಬರು ಮೆಚ್ಚಿಕೋಬೇಕು, ಇನ್ನೊಬ್ಬರು ನೋಡಬೇಕು, ಇನ್ನೊಬ್ಬರು ಚಪ್ಪಾಳೆ ತಟ್ಟಬೇಕು, ನಗಬೇಕು, ಯಾವುದು ಇರಬಾರದು. ಇತ್ತ ಬಿತ್ತು ಎಲ್ಲ ಧ್ವಂಸ ಅಂತ ಹೇಳಿಬಿಡ್ತಾರೆ ಸಾಮಾನ್ಯವಾಗಿ. ದೇವರ ಪ್ರೀತಿಗಾಗಿ ಏನೋ ಹೋಗ್ತಾ ಇರುತ್ತೆ ಹಾಡು ಹೇಳಿದ್ದು, ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಆ ಹೇಳುವಾಗ ಸುತ್ತಿದ್ದವರು ನನ್ನ ನೋಡ್ತಾ ಇದ್ದಾರ ಇಲ್ಲ, ನನ್ನ ಹಾಡು ಕೇಳ್ತಾ ಇದ್ದಾರೆ, ಆ ಹಾಡು ಕಾಳಿಯ ಆ ಕೇಳಿ ಅವರ ಮುಖದಲ್ಲಿ ಏನ್ ಫೀಲಿಂಗ್ ಬರ್ತಾ ಇದೆ, ಚಪ್ಪಾಳೆ ತಟ್ಟಿದ್ರ ಇಲ್ಲ, ಕೊನೆಗೆ ಏನಾದ್ರು ಹೇಳ್ತಾರ ಇಲ್ಲ, ಈ ಎಕ್ಸ್ಪೆಕ್ಟೇಷನ್ ಬಂತ. ಹಾಡು ಹೇಳಿದ್ದು ಕೃಷ್ಣ. ಹಾಗಾದರೆ ಕೇವಲ ಭಗವಂತನ ಪ್ರೀತಿಗಾಗಿ ಮಾಡಬೇಕೆಂಬುದನ್ನ ಅಲ್ಲಿ ತೋರಿಕೊಡ್ತಾ ಇದ್ದಾರೆ. ಅಂಥ ಯಜ್ಞದಲ್ಲಿ ರುದ್ರದೇವರನ್ನ ಕರೆಯಲಿಲ್ಲ, ಸತೀದೇವಿಯನ್ನ ಕರೆಯಲಿಲ್ಲ, ಮಗಳಾದ ಸತೀದೇವಿಯನ್ನ ಕರೆಯಲಿಲ್ಲ. ಅಂತ ಕಾಲಕ್ಕೆ ಕೈಲಾಸದ ಮೇಲೆ ಎಲ್ಲರೂ ಹೋಗ್ತಾ ಇದ್ರೆ ಅಪ್ಪನ ಮನೆಗೆ ಹೇಳತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಮಪ್ಪನ ಮನೆಗೆ ಹೋಗ್ತಾ ಇದ್ದೆ, ಅಲ್ಲೇ ಕಾರ್ಯಕ್ರಮ, ನಿಮಗೆ ಗೊತ್ತಿಲ್ವಾ, ನಿಮ್ಮನ್ನು ಕರೀಲಿಲ್ವಾ? ಓ, ಶುರು ಆಗುತ್ತೆ ಪ್ರಶ್ನೆಗಳೆಲ್ಲ ಶುರು ಆಗುತ್ತೆ. ಅದಕ್ಕೆ ಕೆಲವರು ಎಲ್ಲರೂ ಸೇರಿದ ಕಾಲಕ್ಕೆ ಬರ್ಲಿಕ್ಕೆ ರಾಚಿಕೊಳ್ತಾರೆ, ಎಲ್ಲ ಪ್ರಶ್ನೆಗಳು ಕೇಳ್ತಾರೇನೋ ಅಂತೇಳಿ ಒಳಗೊಳಗೆ ಕೂತ್ಬಿಟ್ಟಿರ್ತಾರೆ. ಆ ರೀತಿಯಲ್ಲಿ ಎಲ್ಲ ಶುರು ಆಯಿತು. ಅವಾಗ ಹೇಳ್ತಾಳೆ, ಅಪ್ಪನ ಮನೆಯಲ್ಲಿ ಕಾರ್ಯಕ್ರಮ, ನಾನು ಹೋಗಬೇಕು. ಯಾಕೆ? ಅಕ್ಕ ತಂಗಿಯರು ಎಲ್ಲರೂ ಕೂಡ ಒಳ್ಳೆ ವಸ್ತ ಒಡವೆ ಹಾಕೊಂಡು ಓಡಾಡ್ತಾರೆ, ಚೆನ್ನಾಗಿರುತ್ತೆ ಕಾರ್ಯಕ್ರಮ, ನಾನು ಹೋಗ್ತೇನೆ. ಕರ್ದಿಲ್ಲಲ್ಲ. ಅಲ್ಲ, ಕರೀದಂಗಿದ್ರು ಹೋಗ್ಬೋದಲ್ಲ, ಶಾಸ್ತ್ರ ಹೇಳುತ್ತಲ್ಲ, ಅನಾಹೂತಾಹ ಅಪಿಯಾಂತಿ ಬಂಧುಷು. ಅಪ್ಪನ ಮನೆ, ಗುರುಗಳ ಮನೆ, ಇಂಥ ತವರ ಮನೆ ವಿಶೇಷವಾಗಿ, ಅದರಲ್ಲಿ ಯಾರು ಕರೆಯದಿದ್ರು ನಾವಾಗಿ ಹೋಗಬೇಕು ಅಂತ ಶಾಸ್ತ್ರ. ಅದರಿಂದ ಅಪ್ಪನ ಮನೆ, ಅದರಿಂದ ನಾನು ಹೋಗ್ತೇನೆ. ಅವಾಗಂದ್ರು, ನೀನು ಹೇಳಿದ್ದು ಸರಿಯೇ, ತ್ವಯೋಕ್ತಂ ಶೋಭನಮೇವ ಶೋಭನೆ ಅನಾಹೂತಾಹ ಅಪಿಯಾಂತಿ ಬಂಧುಷು. ಹೌದು, ಸರಿಯೇ. ಯದಿ ಅನುತ್ಪಾದಿಸ ದೋಷದೃಷ್ಟಯ, ಅನುತ್ಪಾದಿತ ಹೇಳ್ತಾರೆ, ಅವರಿಗೆ ನಮ್ಮಲ್ಲಿ ದೋಷವನ್ನು ಹುಡುಕುವುದೇ ಸ್ವಭಾವ. ಆಗಿಲ್ಲದಿದ್ದರೆ ಹೋಗ್ಬೋದು. ಹೋದ ಕಾಲಕ್ಕಿಂತ ನಾವು ಈ ಕೂತರೂ ದೋಷ, ಹಾಕಿ ಎದ್ರೂ ದೋಷ, ಮಾತಾಡಿದ್ರೂ ದೋಷ ಅಂತೇಳಿ ತಪ್ಪನ್ನೇ ಕಂಡು ಹಿಡಿತಾ ಇದ್ರೆ ತವರ ಮನೆಯಾದ್ರೂ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ರಹಸ್ಯಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಎಲ್ಲಿ ಅವಮಾನ ಆಗುತ್ತಲ್ಲಿ ಹೋಗ್ಬೇಡಿ. ಅಂತ ಕಾಲಕ್ಕೆ, ಇಲ್ಲ ನಾನು ಹೋಗ್ತೇನೆ ಅಂತ ಹೇಳ್ತೀಯ, ಮರಣಾದಿ ಕಲ್ಪತೆ, ಸಾವಿಗೆ ಕಾರಣ ಆಗುತ್ತೆ. ಆದ್ರೂ ಹೊರಟಲಕ್ಕೆ ಹೊರಟಾಗ ಪ್ರಮದಗಣಗಳೆಲ್ಲ ಹೊರಟು, ಇಷ್ಟೇ ಹೇಳಿ ಹೊರಟ್ರೆ ಸರಿ ಹೋಗಲ್ಲ, ಚೂರು ಹೇಳಬೇಕಾಗುತ್ತೆ. ತಿಳ್ಕೊಂಡದ್ದೇನು, ಅಯ್ಯೋ ರುದ್ರದೇವರು ಹೇಳಿದ್ರು ಕೇಳದೆ ಹೋದ್ದು. ಮಾಮೂಲು ಹೆಣ್ಣುಮಕ್ಕಳಂತೆ ತವರ ಮನೆ ಹೋಗಬೇಕಂತ ಹಠ ಗೊತ್ತಲ್ಲ, ಗಂಡನ ಮಾತು ಕೇಳದೆ ಹೋಗ್ತಾರಲ್ಲ, ಆ ಥರ ಈಕೆ ಕೂಡ ಹೋದ್ದು, ಹಠ ಮಾಡಿ ಹೋದ್ಲು. ಅಷ್ಟು ತಿಳ್ಕೊಂಡ್ರೆ ಸಾಕು, ಎಲ್ಲ ಕೃಷ್ಣಾರ್ಪಣೆ. ಅದಕ್ಕೆ ಅರಣ್ಯಕಾಚ ತಿಳಿಸಿಕೊಡ್ತಾರ ವಿಷಯದಲ್ಲಿ, ಆಕೆ ಯಾಕೆ ಹೋದ್ಲು ಅಂದ್ರೆ ಭಾವಿ ಕಾರ್ಯವಶ, ಮುಂದೆ ಆಗತಕ್ಕಂತಹ ಕಾರ್ಯದಿಂದಾಗಿ ಹೋಗ್ಬಂದಿದೆ. ಏನು ಕಾರ್ಯ ಇಷ್ಟು ನೋಡಿ, ಆಕೆ ಕೈಲಾಸದ ಮೇಲೆ ಹೋಗ್ತಕ್ಕಂತಹ ಎಲ್ಲರನ್ನು ನೋಡಿ ಎಲ್ಲಿಗೆ ಹೋಗ್ತಾ ಇದ್ರಿ ಎಂದು ಕೇಳಿದಲ್ಲ, ಅದು ನಟನೆಯೋ ನಿಜವಾಗಿ ಗೊತ್ತಿಲ್ವೋ? ಆಕೆ ಯಾರು? ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗಳಿಗೆ ದೇವರ ಕುರಿತು ಬೇಡಪ್ಪ, ಪಕ್ಕದವರು ಎಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ, ಅದು ಕೈಲಾಸದ ಮೇಲೆ ಎಲ್ಲಿ ಹೋಗ್ತಾರೆ ಗೊತ್ತಾಗಲ್ವಾ? ಅವರಿಗೆ ಅಪ್ಪನ ಮನೆಯಲ್ಲಿ ಕಾರ್ಯಕ್ರಮ ಅಂತ ಗೊತ್ತಾಗಲ್ವಾ? ಅಷ್ಟೇ ಅಲ್ಲ, ಆಕೆ ಎಂಥವಳು ಅಂದ್ರೆ ಸಮಾನ ವೇಷ ಅಂತ ಹೇಳ್ತಾರೆ ವಾಯುಪುರಾಣದಲ್ಲಿ. ರುದ್ರದೇವರು ಹೇಗೆ ಚರ್ಮವನ್ನೇ ಉಟ್ಟು ಹಾವನ್ನೇ ಆಭರಣವಾಗಿ ಇಟ್ಟುಕೊಂಡಿದ್ದಾರೋ ಆಕೆ ಹಾಗೇ ಇದ್ದಾಳಂತೆ, ಇಬ್ಬರು ಒಂದೇ ವೇಷ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪರಮ ವೈರಾಗ್ಯ ಶಿಖಾಮಣಿ ಹುಟ್ಟಿದಾಗಲಿಂದ ಉಪವಾಸದಲ್ಲೇ ರತರಾದಂಥವಳು, ಆಕೆಗೆ ಈ ನನ್ನಂತೆ ಉಡುಗು ತೊಡುಗೆ ಹಾಕೊಂಡೆ ತಿರುಗಬೇಕು ಅಂತಿರುತ್ತಾರೆ. ಮತ್ತ್ಯಾಕೆ ಅಂದರೆ ರುದ್ರದೇವರು ಯಾವಾಗ ಕರೆದರೂ ಕೂಡ ದಾಕ್ಷಾಯಣಿ ದಾಕ್ಷಾಯಣಿ ಅಂತ ಕರೀತಾರೆ, ಅಂದ್ರೆ ದಕ್ಷನ ಮಗಳೇ ಅಂತ ಕರೆಯೋದು. ಆ ಕರೆದಾಗೆಲ್ಲ ರುದ್ರದೇವರನ್ನ ಬೈದ ದಕ್ಷನ ಮಗಳೇ ಅಂತ ಚುಚ್ಚುತ್ತಾ ಇದೆ ಆಕೆಗೆ. ಗಂಡ ಜಗತ್ತಿಗೆ ಗಂಡ ಯಾರು? ರುದ್ರದೇವರು. ಅಂಥ ರುದ್ರದೇವರಿಗೆ ವಿಶೇಷವಾಗಿ ಬೈದದ್ದಕ್ಕೆ ದುಃಖ ಆಗ್ತಾ ಇದೆ. ಈ ಅಪ್ಪ ಕೊಟ್ಟ ಶರೀರ ಇದ್ದದ್ದಕ್ಕೆ ತಾನೆ ನನಗೆ ಅವಮಾನ, ಅದಕ್ಕೆ ಈ ಶರೀರವನ್ನ ದಹನ ಮಾಡಬೇಕು ಅಂತಲೇ ಹೊರಟದ್ದು. ಎಲ್ಲಿ? ಅಪ್ಪನ ಮನೆಯಲ್ಲೇ ದಹನ ಮಾಡಬೇಕು ಅಂತ ಆಕೆ ತಿಳದೇ ಹೊರಟ್ಲು. ಅಪ್ಪಣೆ ಕೊಟ್ಟದ್ದು ಹೇಗೆ? ರುದ್ರದೇವರು ಮರಣಾಯಿ ಕಲ್ಪತೆ ಅಂತ ಹೇಳಿದಾಗ ದಾಸ್ತು ಒಂದು ಹೊರಟ್ಲಾಕೆ, ನಾನು ಅದಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೊರಟ್ಲಾಕೆ. ಹೊರಟಂಥ ಆಕೆಗೆ ಅಲ್ಲಿ ಸ್ವಾಗತ ಸಿಗಲಿಲ್ಲ, ಯಾರು ಕರೆಯಲಿಲ್ಲ. ಯಾಕೆ? ದಕ್ಷ ಪ್ರಜಾಪತಿಗಳಿಗೆ ಹೆದರಿ ಯಾರು ಮಾತಾಡಿಸಲಿಲ್ಲ. ತಾಯಿ ಮತ್ತು ಅಕ್ಕ ತಂಗಿಯರು ಮಾತ್ರ ಚೂರು ಮಾತಾಡಿಸದಂತೆ ಮಾಡಿದರು, ಯಾಕೆ ಅಭಿಮಾನ ಬಿಡಲಿಲ್ಲ. ಅದರಿಂದ ನಂತರ ಯಜ್ಞ ನಡಿ, ಅಪ್ಪ ಅಂತೂ ಮಾತಾಡಿಸಲೇ ಇಲ್ಲ. ಯಜ್ಞ ನಡೀತಾ ಇದೆ, ರುದ್ರದೇವರ ಭಾಗ ಇಲ್ಲ. ಆವಾಗ ಸ್ವರ ಎತ್ತುತ್ತಾ ಇದ್ದಾಳೆ. ಅಷ್ಟರವರೆಗೂ ಸುಮ್ಮನೆ ಇದ್ದು ಯಾವಾಗಾದರೆ ಆ ಪ್ರತ್ಯಕ್ಷವಾಗಿ ಗಂಡ ಅಲ್ಲ ಲೋಕಪಾಲಕ ಅವರಿಗೆ ಅವಮಾನ ಆಗ್ತಾ ಇದ್ದರೆ ತನ್ನ ಸ್ವರವನ್ನೆತ್ತಿ ನೀವು ಮಾಡುವ ತಪ್ಪು ಅಂತ ಸಭೆಯಲ್ಲಿ ಚಿತ್ಕಾರ ಹಾಕ್ತಾ ಇದ್ದಾಳೆ. ಯೋಗಾಗ್ನಿಯಲ್ಲಿ ತನ್ನ ಶರೀರವನ್ನು ದಹನ ಮಾಡಿ ಬಿಡ್ತಾ ಇದ್ದಾಳೆ. ಇದನ್ನೇ ಈ ವಿಚಾರವನ್ನು ತಗೊಂಡು ಅರಣ್ಯಕಾಚಾರ್ಯರು ತುಂಬಾ ಹೇಳ್ತಾ ಬರ್ತಾರೆ. ಅದು ಸರಿ, ನಮ್ಮ ಜೀವನದಲ್ಲಿ ಒಂದು ವೇಳೆ ನಾವಿದ್ದ ಕಡೆ ನಮ್ಮ ದೊಡ್ಡವರನ್ನ ಅಲ್ಲಿದ್ದವರು ನಿಂದನ ಮಾಡುವುದಾದರೆ, ಎಲ್ಲಾದರೂ ವಿಶೇಷವಾಗಿ ನಾವಿದ್ದ ಕಡೆ ದೇವರನ್ನೋ ಗುರುಗಳನ್ನೋ ನಮ್ಮವರನ್ನೋ ಆ ನಿಂದನ ಮಾಡುವ ಪ್ರವೃತ್ತಿ ಅವರದ್ದಿದ್ರೆ ಏನು ಮಾಡಬೇಕು? ಎದ್ದು ಒಂದ ಅವರನ್ನ ಎದುರಿಸಿ ಸರಿ ಮಾಡಿ, ಇಲ್ಲ ಅಲ್ಲಿಂದ ಎದ್ದು ಹೋಗಿ. ಮತ್ತೂ ಪ್ರಶ್ನೆ ಮಾಡುತ್ತಾರೆ, ಒಂದು ವೇಳೆ ಎದ್ದು ಹೋಗಲಾರದ ಪರಿಸ್ಥಿತಿ ಇದ್ದರೆ ಭೀಕರವಾಗಿ ಹಾಗೆ ಬರ್ತಾ ಇದ್ರೆ ಏನು ಮಾಡಬೇಕು? ಪ್ರಾಣತ್ಯಾಗ ಆದರೂ ಮಾಡಿ ಅಷ್ಟೇ ಹೊರತು ಕೇಳಬೇಡಿ ಅಂತ ಹೇಳ್ತಾರೆ. ಆ ಕೆಲಸ ಮಾಡಿದ್ದೀಕೆ. ಆದ್ದರಿಂದ ಅದ್ಭುತವಾದಂಥ ದೊಡ್ಡವರ ಅವಮಾನ ಸಹಿಸಬಾರದು ಎಂಬ ಆ ಉನ್ನತವಾದಂಥ ವಿಶೇಷವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯೋಗಾಗ್ನಿಯಲ್ಲಿ ದಹನ ಆಗ್ತಾ ಇದೆ. ಅಲ್ಲಿ ನಂದಿ ಮೊದಲಾದಂತಹ ಎಲ್ಲ ಭ್ರಮದಗಣ ಎದ್ದು ಯಜ್ಞ ಧ್ವಂಸ ಮಾಡಲಿಕ್ಕೆ ಶುರು ಮಾಡಿದರೆ ಅವಾಗೆ ಭೃಗು ಮಹರ್ಷಿಗಳು ದಕ್ಷಿಣಾಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ರುಭುಗಳು ಅಂತ ಗಣವನ್ನು ಹುಟ್ಟು ಹಾಕಿ ಆ ರುಭುಗಳಿಂದ ಪ್ರಮದ ಗಣಗಳನ್ನ ಹೊಡೆದು ಓಡಿಸ್ತಾ ಇದ್ದಾರೆ. ಇತ್ತ ನಾರದರು ಬರ್ತಾ ಇದ್ದಾರೆ, ರುದ್ರದೇವರಿಗೆ ತಿಳಿಸಿಕೊಡ್ತಾ ಇದ್ದಾರೆ ಹೀಗಾಯಿತು ಅಂದಾಗ ಕ್ರೋಧದಿಂದ ತಮ್ಮ ಜಟಾಜೂಟವನ್ನ ಕಿತ್ತಿ ಅದರಿಂದ ವೀರಭದ್ರನನ್ನ ಹುಟ್ಟು ಹಾಕ್ತಾ ಇದ್ದಾರೆ, ಕಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾರೆ ರುದ್ರದೇವರಿಗೆ ನಾರದರು ಹೇಳಬೇಕಾ? ನಾರದರು ಹೇಳಿದ್ರೆ ಹೊರತು ಗೊತ್ತಾಗಲ್ಲವಾ? ಅಷ್ಟರವರೆಗೆ ಪ್ರಶಾಂತವಾಗಿದ್ದವರು ನಾರದರು ಹೇಳಿದರೆ ಸಿಟ್ಟಾದರು. ಈ ವಿಷಯ ಸ್ವಲ್ಪ ನೋಡಿ ಅಂತ ಹೇಳ್ತಾರೆ. ಯಾಕೆ? ಸತೀದೇವಿ ತನ್ನ ಯೋಗಾಗ್ನಿಯಿಂದ ದಹನ ಮಾಡಿಕೋಬೇಕಾದ ಶರೀರ ಆಕೆ ಒಳಗೆ ಇದ್ದು ಪ್ರೇರಣೆ ಮಾಡಿ ಆ ಶರೀರ ಸುಡುವಂತೆ ಮಾಡಿದ್ಯಾರು? ರುದ್ರದೇವರೇ. ಅಂತ ಸತೀದೇವಿಯ ಶರೀರ ಸುಟ್ಟು ಹೋಗ್ತಾ ಇದ್ರು ಕೈಲಾಸದಲ್ಲಿ ಸಂತೋಷವಾಗಿ ಸುಮ್ಮನೆ ಕೂತದ್ಯಾರು? ರುದ್ರದೇವರೇ. ಅವ್ರಿಗೆ ಗೊತ್ತಿಲ್ಲವ ಸುಡತಾ ಇರೋದು? ಎಲ್ಲ ಗೊತ್ತು. ಏನು ತಥಾ ತಥಾ ಭವತ್ಯೇವ ಹರಿಕರ್ತ ಯಥಾ ಯಥಾ, ಸ್ವಾಮಿ ಹೇಗೆ ಸತ್ಯ ಸಂಕಲ್ಪ, ಯಾರ್ಯಾರಿಗೆ ಏನೇನು ಮಾಡಿಸಬೇಕು, ಯಾವ್ಯಾವ ಕಾಲದಲ್ಲಿ ಅದು ಭಗವಂತ ಮಾಡಿಸ್ತಾ ಬರ್ತಾನೆ. ಅದು ಗೊತ್ತಿದ್ದವರಲ್ಲಿ ಶ್ರೇಷ್ಠದವರು ಯಾರು? ರುದ್ರದೇವರು. ಆದ್ದರಿಂದ ಅವರಿಗೆಲ್ಲ ಗೊತ್ತು. ನಾರದರು ಹೇಳಿದಾಗ ನಾರದರು ತಮ್ಮ ಧರ್ಮ ಅಂತ ಬಂದು ನಿವೇದನೆ ಮಾಡಿದ್ರು. ಮಾಡಿ ಏನಂತ ಮಾಡಿದ್ರು? ಅವರಿಗೆ ಗೊತ್ತು ರುದ್ರದೇವರಿಗೆ ನಾನು ಮಾಡಬೇಕಾದ ಧರ್ಮ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡೇ ಮಾಡಿದರು ನಾರದರು. ಅಂತಹ ಕಾಲಕ್ಕೆ ರುದ್ರದೇವರು ಸಿಟ್ಟನ್ನ ತೋರತ ಆ ಜಟಾಜೂಟವನ್ನ ಕಿತ್ತಿ ಒಗೆದಾಗ ಆ ಜಟಾಜೂಟದಿಂದ ಅದ್ಭುತವಾದಂಥ ವೀರಭದ್ರನ ಸೃಷ್ಟಿಯಾಗ್ತಾ ಇದೆ. ರುದ್ರದೇವರ ಅಂಶ ಬರ್ತಾ ಇದ್ದಾನೆ. ಬಂದು ಭೀಕರವಾದ ಪ್ರಳಯ ಕಾಲದ ರುದ್ರನಂತೆ ಬಂದು ಯಜ್ಞವನ್ನ ಧ್ವಂಸ ಮಾಡುತ್ತಾ ಇದ್ದಾರೆ. ಕೊನೆಗೆ ದಕ್ಷ ಪ್ರಜಾಪತಿಗಳ ಶಿರಸ್ಸನ್ನು ಕತ್ತರಿಸಲಿಕ್ಕೆ ಹೋದರೆ ಆಗ್ತಾ ಇಲ್ಲ, ಚರ್ಮವೂ ಕತ್ತರಿಸಲಿಕ್ಕೆ ಆಗ್ತಾ ಇಲ್ಲ. ಅವಾಗೆ ಅವರಿಗೆ ಸೂಚನೆ ಆಗುತ್ತೆ ಏನಂತ, ಶ್ರೀಹರಿ ಯಜ್ಞಪತಿಯಾಗಿ ರಕ್ಷಣೆ ಮಾಡ್ತಾ ಇರುವಾಗ ಯಜಮಾನನನ್ನ ಕೊಲ್ಲಲಿಕ್ಕಾಗಲ್ಲ ಅಂದರೆ ಅವಾಗ ಸಂಕಲ್ಪ ಮಾಡುತ್ತಾರೆ, ಸ್ವಾಮಿ ನಿನ್ನ ಯಜ್ಞದಲ್ಲಿ ನಿನ್ನನ್ನೇ ಧಿಕ್ಕಾರ ಮಾಡಿರತಕ್ಕಂಥ ಈ ಯಜಮಾನ ಪಶುಸ್ಥಾನದಲ್ಲಿದ್ದಾನೆ, ಆದ್ದರಿಂದ ಪಶು ಯಾರು ಅಂದರೆ ನಮ್ಮ ಜೀವನದಲ್ಲಿ ನಿಜವಾಗಿ ಪಶು ಯಾರು ಅಂದರೆ ನಾರಾಯಣ ಉಪನಿಷತ್ತು ಹೇಳುತ್ತೆ, ಮನ್ಯು ಪಶು ಕ್ರೋಧವೇ ಪಶು, ಅದನ್ನು ಬರಿಕೊಡಬೇಕಂತೆ, ಅಥವಾ ಕ್ರೋಧಾವಿಷ್ಟನಾದ ವ್ಯಕ್ತಿ ಪಶು. ಅದರಿಂದ ಕ್ರೋಧದಿಂದ ರುದ್ರದೇವರಿಗೆ ದ್ರೋಹ ಬರದಂತಹ ವ್ಯಕ್ತಿ ಯಜಮಾನನಾದರೂ ಪಶುಸ್ಥಾನದಲ್ಲಿದ್ದಾನೆ, ಆ ಪಶುವನ್ನೇ ಬಲಿಕೊಡ್ತಾ ಇದ್ದೇನೆ ನೀನು ಪ್ರೀತನಾಗೋ ಅಂದಾಗ ತಲೆ ಕತ್ತರಿಸಿ ಹೋಯಿತು. ನಂತರ ರುದ್ರದೇವರ ಹತ್ರ ಬ್ರಹ್ಮದೇವರು ಬರ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಕೈಲಾಸದಲ್ಲಿ. ಸ್ತೋತ್ರ ಮಾಡಿದ ಕೂಡಲೇ ರುದ್ರದೇವರು ಶಾಂತರಾಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಎಲ್ಲರೂ. ಇದೇನು ಹೀಗೆ ಹೇಳ್ತೀರಾ, ರುದ್ರಾಂತರ್ಗತ ನಾರಸಿಂಹನನ್ನ ಸ್ತೋತ್ರ ಮಾಡಿದರು, ಇವು ಮಧ್ವಾಚಾರ ಕಡೆಯವರಾದ್ದರಿಂದ ಹಾಗೆ ಹೇಳ್ತೀರಾ, ಅಲ್ಲೇನಿಲ್ಲ ಡೈರೆಕ್ಟ್ ಆಗಿ ರುದ್ರದೇವರು ಎದುರೆದ್ರೆ ಈಗ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರಪ್ಪ, ನಿಮ್ಗೆ ಅಷ್ಟಾಗಲ್ಲ, ಅದಕ್ಕೆ ತಾರತಮ್ಯ ಇಟ್ಕೊಂಡಿದ್ದೀರಾ, ಅದು ಕೂಡಿಸ್ಲಿಕ್ಕಾಗಿ ಒಳಗೆ ನರಸಿಂಹದೇವರು ಇಟ್ಟು ನರಸಿಂಹದೇವರು ಸ್ತೋತ್ರ ಮಾಡ್ತಾರೆ ಅಂತ ನೀವು ಹೇಳ್ತೀರಾ. ಮಧ್ವಾಚಾರ್ಯ ಹೇಳಿದ್ದು ಸರಿ ಎಂದು ಹೇಗೆ ಒಪ್ಪೋಣ, ಒಳಗೆ ರುದ್ರದೇವರದ್ದೇ ಸ್ತೋತ್ರ ಮಾಡಿದ್ದಾರೆ ಅಂತ ಹೇಗೆ ಒಪ್ಪೋಣ, ರುದ್ರದೇವರೇ ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳೋಣ, ಇಲ್ಲ ಕೂಡಲ್ಲ ಅಂತ. ಯಾಕೆ ಆ ಸ್ತೋತ್ರ ನೋಡಿ ಅಂತಾರೆ ಆಚಾರ್ಯರು. ಅಲ್ಲಿ ಹೇಳುತ್ತಾರೆ, ಜಾನೇ ತ್ವಾಂ, ನಿನ್ನನ್ನು ನಾನು ತಿಳಿದಿದ್ದೇನೆ. ಏನು ಇವಾಗ ನೋಡಿ, ನಿಮ್ಮನ್ನು ನಾನು ಸ್ತೋತ್ರ ಮಾಡಬೇಕಾದ್ರೆ ಈ ರೀತಿ ಮಾಡಲಿಕ್ಕಾಗತ್ತ, ನೀವು ನಿಮಗೆ ಶಕ್ತಿ ಕೊಡುವವರು ಆಗತ್ತ, ನೀವು ಇನ್ನೊಬ್ಬರಿಗೆ ಶಕ್ತಿ ಕೊಡುವವರು ಅಂತ ಸ್ತೋತ್ರ ಮಾಡಿ ಚೆನ್ನಾಗಿರುತ್ತೆ, ನೀವು ನಿಮಗೆ ಶಕ್ತಿ ಕೊಡ್ತೀರಾ ಆಗಲ್ಲಲ್ವಾ. ಹೇಳ್ತಾರೆ, ಶಕ್ತೇಹ ಶಿವಸ್ಸ ಚ ಪರಂ, ರುದ್ರನಿಗೂ ಶಕ್ತಿ ಕೊಡತಕ್ಕಂಥವ ನೀನೇ ಅಂತ ತಿಳಿದಿದ್ದೇನೆ ಅಂತ ರುದ್ರದೇವರು ನೋಡಿ ಹೇಳ್ತಾ ಇದ್ರೆ ಅದು ರುದ್ರದೇವರಿಗೆ ಆಗುತ್ತಾ, ರುದ್ರ ಅಂತರ್ಗತ ನಾರಸಿಂಹನಿಗೆ ಆಗುತ್ತಷ್ಟೇ ಹೊರತು ಇಲ್ಲದಿದ್ರೆ ಆ ಸ್ತೋತ್ರವೇ ಕೂಡಲ್ಲ. ರುದ್ರದೇವರನ್ನ ನೀವು ಇನ್ನೊಬ್ಬರಿಗೆ ಶಕ್ತಿ ಕೊಡುವವರು ಒಂದು ಸ್ತೋತ್ರ ಮಾಡಬಹುದಷ್ಟೇ ಹೊರತು ನೀನು ರುದ್ರನಿಗೂ ಶಕ್ತಿ ಕೊಡ್ತೀಯಾ ಅಂತ ರುದ್ರದೇವರು ನೋಡಿ ಹೇಳ್ತಾರ, ಹೇಳಲ್ಲಲ್ವಾ, ಹೇಳ್ತಾ ಇದ್ದಾರೆ. ಅಂದ್ರೆ ಅದು ರುದ್ರ ಅಂತರ್ಗತ ಇನ್ನೊಬ್ಬರು ಯಾರೋ ಇದ್ದಾರೆ ನರಸಿಂಹ, ಅವನಿಗೆ ಹೇಳ್ತಾ ಇದ್ದಾರೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಟ್ರು. ಒಟ್ಟಾಗಿ ತೋರಿಸ್ತಾರೆ, ಒಡಗಿರುವ ನರಸಿಂಹನ ಸ್ತೋತ್ರ ಮಾಡಿದರೆ ನರಸಿಂಹ ಪ್ರಸನ್ನನಾದರೆ ಪ್ರತಿಬಿಂಬ ತಾನಾಗಿ ಪ್ರಸನ್ನನಾಗಬೇಕಲ್ಲ, ಆ ರೀತಿಯಲ್ಲಿ ರುದ್ರದೇವರು ಪ್ರಸನ್ನರಾಗ್ತಾ ಇದ್ದಾರೆ. ನಂತರ ಎಲ್ಲರೂ ಸೇರಿ ಬರ್ತಾ ಇದ್ದಾರೆ, ಯಜ್ಞವನ್ನ ಉದ್ಧಾರ ಮಾಡುತ್ತಾ ಇದ್ದಾರೆ, ಯಾರ್ಯಾರಿಗೆ ತೊಂದರೆ ಆಗಿದೆ ಎಲ್ಲವನ್ನೂ ಸರಿ ಮಾಡಿದರು. ನಂತರ ಪ್ರಧಾನ ಯಜಮಾನನಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿಗಳ ಶಿರಸ್ಸನ್ನ ಯಜ್ಞ ಪಶುವಿನ ಶಿರಸ್ಸನ್ನ ಇಟ್ಟವರನ್ನ ಬದುಕಿಸ್ತಾ ಇದ್ದಾರೆ. ಸಂಶಯ ಬರುತ್ತೆ, ಏನೇ ಆಗ್ಲಿ ದೊಡ್ಡವರಪ್ಪ, ದೊಡ್ಡವರಾದವರು ತಮ್ಮನ್ನ ಬೈದದ್ದಕ್ಕೆ ಅವಮಾನ ಮಾಡಿದ್ದಕ್ಕೆ ದೂರ ಇರಬಹುದು ಬಡಿಬಹುದು, ದಕ್ಷ ಪ್ರಜಾಪತಿಗಳ ತಲೆ ಕಡಿಯುವುದು ರುದ್ರದೇವರಿಗೆ ಸರಿಯೇ, ಅವರು ಮಾಡಿದ್ದು ಸರಿಯಾ, ಮತ್ತೆ ದೊಡ್ಡವರು ಅಂತ ಹೇಗೆ ಕರಿಬೇಕು, ತಮ್ಮನ್ನ ಅವಮಾನ ಮಾಡಿದಷ್ಟು ಮಾತ್ರಕ್ಕೆ ಒಬ್ಬರು ತಲೆ ಕಡಿದ್ರೆ ದೊಡ್ಡವರ ಅಂದ್ರೆ ಹೇಳ್ತಾರೆ. ರುದ್ರದೇವರು ಅವರ ತಲೆ ಕಡೆದದ್ದು ತಮ್ಮನ್ನ ಅವಮಾನ ಮಾಡಿದ್ದಕ್ಕಲ್ಲ, ಅವರಿಗೆ ದುಃಖ ಆಗಬಾರದು ಅಂತ, ದಕ್ಷ ಪ್ರಜಾಪತಿಗಳಿಗೆ ದುಃಖ ಆಗದಿರಲಿ ಅಂತ ತಲೆ ಕಡೆದ್ರಂತ. ಅದೇನು ದುಃಖ ಆಗಬಾರದು, ತಲೆ ಕಡೆ ದುಃಖ ಆಗಲ್ವಾ ಅಂತ ಹೇಳಿದ್ರೆ, ಅವರು ಸ್ತೋತ್ರ ಮಾಡ್ತಾರೆ, ದಕ್ಷ ಪ್ರಜಾಪತಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ, ಸ್ವಾಮಿ ನನ್ನ ತಲೆ ಕಡೆದು ಒಳ್ಳೆ ಕೆಲಸ ಮಾಡಿದ್ದೀರಾ, ಏನು ಆ ತಲೆಯೇ ಇದ್ದಿದ್ದರೆ ಈ ನಾಲಿಗೆಯಿಂದಲ್ಲ ನಾನು ನಿಮ್ಮನ್ನ ಬೈದದ್ದು ಅಂತ ದುಃಖ ಪಡ್ತಾ ಇದ್ದೆ, ಆ ತಲೆ ಕಡೆದು ನನಗೆ ಬಹಳ ಉಪಕಾರ ಮಾಡಿದ್ದೀರಾ ಅಂತ ಬಂತು. ಭಕ್ತನ ಒಳಗಿನ ಆ ಆಲೋಚನೆ ಮೊದಲೇ ಗೊತ್ತಾದ್ದರಿಂದ ಅದಕ್ಕೆ ತಕ್ಕಂತೆ ರುದ್ರದೇವರು ಪ್ರವರ್ತನೆ ಮಾಡಿದ್ರಷ್ಟೇ ಹೊರತು ಅವರಿಗೆ ಯಾರ ಮೇಲೂ ಸಿಟ್ಟು ಇಲ್ಲ, ಯಾವುದೂ ಇಲ್ಲ. ಯಾಕಂದ್ರೆ ಭಗವಂತನೇ ಎಲ್ಲರಿಂದ ಮಾಡಿಸ್ತಾನೆ, ಎಲ್ಲರೂ ಗೊಂಬೆಗಳು ಅಂತ ಅವರಿಗೆ ಚೆನ್ನಾಗಿ ಗೊತ್ತಾದ್ದರಿಂದ ಅಂತಹ ಮಹಾನುಭಾವರು ಆ ರೀತಿ ದಕ್ಷ ಯಜ್ಞವನ್ನ ಪೂರ್ಣಗೊಳಿಸಿದರು. ಒಟ್ಟಾರೆ ದಕ್ಷಯಜ್ಞ ಧ್ವಂಸ ಘಟ್ಟದಿಂದ ಏನರ್ಥ ಆಗುತ್ತೆ, ಯಾರ ಜೀವನದಲ್ಲಿ ರುದ್ರದೇವರಿಗೆ ಭಾಗ ಇಲ್ಲ ಅವರ ಜೀವನ ಯಜ್ಞ ಧ್ವಂಸ. ರುದ್ರದೇವರಿಗೆ ನಾವು ರುದ್ರದೇವರ ಚಿಂತನೆ ಮಾಡಲ್ಲ, ನಮ್ಮ ಸಾಧನೆ ಆಗಲ್ಲ, ಜೀವನವೇ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲ, ಯಾರೀ ಮಾಡಲ್ಲ, ಯಾರು ರುದ್ರದೇವ ಚಿಂತನೆ ಮಾಡದೇ ಇರ್ತಾರೆ ಅಂದಿದ್ದಾರೆ. ವೈಷ್ಣವರು ಮಾಡಲ್ಲ, ಯಾರು? ಶ್ರೀ ವೈಷ್ಣವರು. ಶ್ರೀ ವೈಷ್ಣವರು ಮಾಡಲ್ಲ. ಅವರಿಷ್ಟು ದ್ವೇಷ ಅಂತ ಹೇಳಿದ್ರೆ, ಎದುರಿಗೆ ಹುಲಿ ಬರ್ತಾ ಇದ್ರೆ ಸತ್ತೋಗ ಪರಿಸ್ಥಿತಿ ಪರಿಸ್ಥಿತಿ ಬಂದ್ರೆ ಹಿಂದೆ ರುದ್ರದೇವರ ಗುಡಿ ಇರುತ್ತೆ, ಹೋಗಿ ಬಚ್ಚಿಟ್ಟುಕೊಂಡ್ರೆ ಬದುಕ್ತಾನೆ. ಆದ್ರೆ ಹೇಳ್ತಾರೆ, ಹುಲಿ ಬಾಯಿಯಲ್ಲಾದ್ರೂ ಬೀಡು, ರುದ್ರನ ಹತ್ರ ಹೋಗ್ಬೇಡ ಅಂತ ಹೇಳ್ತಾರೆ. ರುದ್ರದೇವರ ದರ್ಶನ ಮಾಡಲ್ಲ ಅವರು. ಅವರಿಗೆ ಅವರ ದೇವಸ್ಥಾನದಲ್ಲಿ ಮನೆಗಳಲ್ಲಿ ತಂಬಿಗಳಿರುತ್ತಲ್ಲ, ಆ ತಂಬಿಗೆ ಹೇಗಿರುತ್ತೆ ನೋಡಿ, ಪಾತ್ರೆಗಳೆಲ್ಲ ಕೂಡ ಯಾವುದಕ್ಕೂ ಕಂಠ ಇರಲ್ಲ, ಕುತ್ತಿಗೆ ಇರಲ್ಲ, ಸ್ಟ್ರೈಟ್ ಆಗಿರುತ್ತೆ. ಯಾಕೆ? ಕಂಠೇ ರುದ್ರ ಸಮಾಶ್ಯತಃ. ಕಂಠ ಇಟ್ಟರೆ ರುದ್ರದೇವರು ತಾವಾಗಿ ಬಂದು ಕೂಡ್ತಾರೆ, ಕಂಠ ಇರದೇ ಮಾಡಿಬಿಡ್ತಾರೆ ಅದಕ್ಕೆಲ್ಲ, ಅಷ್ಟು ದೀಕ್ಷ. ಇನ್ನೊಂದು ಕಡೆ ದೇವರ ಶ್ರೀಹರಿಯ ಗುಡಿ, ರುದ್ರದೇವರ ಗುಡಿ ಎದುರಿದೆ ತಮಿಳುನಾಡಲ್ಲಿ. ದೇವರ ಪೂಜಾ ಮಾಡಿದಂತಹ ವ್ಯಕ್ತಿ ಹೀಗೆ ಹೋಗಿ ಪೂಜಾ ಮಾಡಿಕೊಂಡು ಹೀಗೆ ತಿರುಗಿ ಬಂದ್ರೆ ರುದ್ರದೇವ ದರ್ಶನ ಆಗುತ್ತೆ. ಅದಕ್ಕೆ ಪೂಜಾ ಮಾಡಿದವರು ಗೊಂಬೆಯಂತೆ ಹಿಂದಿದ್ದಂತೆ ಬಂದು ಅಲ್ಲಾಗಿ ತಿರುಗಬಹುದಲ್ಲ, ತಿರುಗಲ್ಲ, ಹಾಗೇ ಗೊಂಬೆಯಂತೆ ಪಕ್ಕಕ್ಕೆ ಸರ್ಕೊಂಡು ಹೋಗ್ತಾರೆ ಅಂತ ಹೊರತು ತಿರುಗಲ್ಲ. ಈ ಕಡೆಗೆ ಅಷ್ಟು ದೀಕ್ಷ, ರುದ್ರದೇವರನ್ನ ನೋಡಲೇಬಾರದು ಅಂತ. ಅಂಥವರ ಜೀವನ ಧ್ವಂಸ ಹಾಗೆ ಬಿಡುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದನಂತರ ಹೇಳ್ತಾರೆ, ತುಂಬಾ ಚೆನ್ನಾಗಿ ವಿಷಯ ಬರ್ತಾ ಇವೆ. ಸತೀದೇವಿ ಹೇಳ್ತಾರೆ, ಎಲ್ಲ ಚೆನ್ನಾಗಿದೆ, ಹೊರಗಿನವರು ಮಾತಬೇಡ, ನನಗೆ ಸಂಶಯ ಬಂತು. ಏನಂತ ಅಂದ್ರೆ, ಆಕೆ ಕೇಳ್ತಾಳೆ, ನೀವು ನನ್ನ ಕೈ ಹಿಡಿದ್ರಲ್ಲ, ನಮ್ಮಪ್ಪನಿಗೆ ಅಳಿಯ ಆದರಲ್ಲ, ಅಳಿಯ ಅಂದ್ರೆ ಶಿಷ್ಯ ಅಲ್ಲ, ಶಿಷ್ಯನಾದವ ನಮಸ್ಕಾರ ಮಾಡಬೇಕಾ ಇಲ್ವಾ? ಅವಾಗ ಹೇಳ್ತಾರೆ ರುದ್ರದೇವರು, ನನಗೆ ಎರಡು ಸ್ಥಿತಿ, ನಾನು ನಿಮ್ಮಪ್ಪನಕ್ಕಿಂತ ದೊಡ್ಡವ, ಆದ್ದರಿಂದ ನಿಮ್ಮಪ್ಪನಿಗೆ ನಾನು ನಮಸ್ಕಾರ ಮಾಡಬಾರದು, ಆದರೆ ಅಳಿಯ ಮಾಡಲೇಬೇಕು, ಅದಕ್ಕೆ ನಾನು ಮಾಡಿದೆ. ಯಾರಿಗೆ? ನಿಮ್ಮಪ್ಪನೊಳಗಿರುವ ದೇವರಿಗೆ ನಾನು ನಮಸ್ಕಾರ ಮಾಡಿದೆ, ನಿಮ್ಮಪ್ಪನಿಗೆ ನಾನು ನಮಸ್ಕಾರ ಮಾಡಬಾರದು, ಅದಕ್ಕೆ ಮಾಡಲಿಲ್ಲ. ಯಾರಿಗೆ ನಮ್ಮ ನಮಸ್ಕಾರ ನಾವು ಮಾಡಬೇಕು ಅಂದ್ರೆ, ಗುಹಾಶಯಾಯೈವ ನ ದೇಹ ಮಾನಿನಿ ಅಂದ್ರೆ, ಒಳಗಿರತಕ್ಕಂತಹ ದೇವರಿಗೆ ನಮಸ್ಕಾರ ಮಾಡಬೇಕಷ್ಟೇ ಹೊರತು ದೇಹಧಾರಿಯಾದ ಜೀವನಿಗಲ್ಲ. ಅದು ಯಾರು ತಿಳ್ಕೊಂಡ್ರು? ತಿಳ್ಕೊಂಡು ಕೂಡ ವಾಯುಸ್ತುತಿ ಹೇಳುತ್ತಾ ಇದ್ದಾರೆ. ಪ್ರಾಣದೇವರು ಎದುರಿಗೆ ಹೋದ್ರು ದರ್ಶನಕ್ಕೆ, ಹೋದ ಕೂಡಲೇ ನೆನಪಾಯಿತು, ಗುಹಾಶಯ ಇವನ ದೇಹ ಮಾನಿನೇ ಅಂತ ಹೇಳಿದ ಕೂಡಲೇ ವಾಯುದೇವರಿಗೆ ನಮಸ್ಕಾರ ಮಾಡಿಲ್ಲ, ಒಳಗಿರೋ ದೇವರಿಗೆ ಮಾತ್ರ ಅಂತ ನಮಸ್ಕಾರ ಮಾಡಿ ಹೋದ್ರು. ಏನಾಗುತ್ತೆ? ಹಳಾಗಿ ಹೋಗ್ತಾರೆ. ಮತ್ತೆ ರುದ್ರದೇವರು ಹೇಳಿದ್ರಲ್ಲ ಅಂದ್ರೆ ಅದರ ಅರ್ಥ ಎರಡು ರೀತಿ ಅಂತ ರಾಯರು ಬಿಡಿಸ್ತಾರೆ. ಗುಹಾಶಯ ಇವ ನ ದೇಹ ಮಾನಿನೇ ಅಂತ ಒಂದರ್ಥ, ಗುಹಾಶಯ ಇವ ನ ದೇಹ ಮಾನಿನೇ ಅಪಿ ಅಂತ ಇನ್ನೊಂದರ್ಥ. ಏನರ್ಥ? ನಮಗಿಂತ ದೊಡ್ಡವರಿದ್ರೆ ಯೋಗ್ಯತೆಯಲ್ಲಿ ಅವರ ಒಳಗಿರುವ ದೇವರಿಗೆ ನಮಸ್ಕಾರ ಮಾಡಬೇಕು, ಜೊತೆಗೆ ಅವರಿಗೂ ನಮಸ್ಕಾರ ಮಾಡಬೇಕು. ಚಿಕ್ಕವರಿದ್ರೆ ಒಳಗಿರುವ ದೇವರಿಗೆ ಮಾತ್ರ ನಮಸ್ಕಾರ, ಅವರಿಗೆ ಮಾಡಬಾರದು. ಈ ಕ್ರಮದಲ್ಲಿ ದಕ್ಷ ಪ್ರಜಾಪತಿ ನನ್ನ ಮಾವ ಆದರೂ ಕೂಡ ಅವರಲ್ಲಿ ಎಷ್ಟು ಯೋಗ್ಯತೆ ಇತ್ತು? ಒಳಗಿರುವ ದೇವರಿಗೆ ನಮಸ್ಕಾರ ಮಾಡಬೇಕಷ್ಟೇ ಹೊರತು ಅವರಿಗಿಂತ ದೊಡ್ಡವ ನಾನು, ಅವರಿಗೆ ನಮಸ್ಕಾರ ಮಾಡಿದರೆ ಅವರಿಗೆ ಆಯುಷ್ಯ ಹಾನಿ. ಯೋಗ್ಯತೆ ಯೋಗ್ಯತೆ ವಯಸ್ಸು, ನಮಗೆ ಯೋಗ್ಯತೆ ಗೊತ್ತಾಗಲ್ಲ, ಅದಕ್ಕೆ ವಯಸ್ಸು ಇಟ್ಟುಕೊಂಡ್ರೆ ಆಯಿತು. ವಯಸ್ಸಿನ ಪ್ರಕಾರ ಯೋಗ್ಯತೆ ಪ್ರಕಾರ ಕೂಡ ಇದೆ. ನಮಗೇನೋ 50 ವರ್ಷ ಇರುತ್ತೆ, ಎದುರಿಗಿದ್ದ ವ್ಯಕ್ತಿ 15 ವರ್ಷ ಇರುತ್ತೆ. ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಆಚಾರಶೀಲನಾಗಿರುತ್ತಾನೆ, ಅವನಿಗೆ ನಮಸ್ಕಾರ ಮಾಡಬೇಕೋ ಇಲ್ಲವೋ ಅಂದ್ರೆ ಹೇಳುತ್ತಾರೆ ಅರಣ್ಯಕಾಚಾರ್ಯರು, ವಟುಗಳು ಮೊದಲುಕೊಂಡು ನಮಗಿಂತ ಯೋಗ್ಯರಾದವರಿದ್ದರೆ ಅಥವಾ ಯೋಗ್ಯತೆ ಇಲ್ಲ, ಅಲ್ಲಿ ಯೋಗ್ಯತೆ ಇದ್ದರೆ, ನಮಸ್ಕಾರ ಮಾಡಬೇಕು ಯೋಗ್ಯತೆ ಇದ್ದರೆ ಅಲ್ಲಿ ಮಾಡಿಬಿಡಿ ಎಂದು. ಎಲ್ಲಿ ಚಿಂತೆ ಬರುತ್ತೆ? ನಮ್ಮದೇ ಆದ ವ್ಯಕ್ತಿಗಳು ಅಂತ ಯಾರ್ಯಾರಿರ್ತಾರೆ, ಫ್ಯಾಮಿಲಿ ಇಂಥದ್ದು ಏನಿರುತ್ತಲ್ಲ, ಸಂಸಾರದ ಸಂಬಂಧಪಟ್ಟವರು, ಅವರಲ್ಲಿ ಯಾರು ದೊಡ್ಡವರಿದ್ರೆ ಅವರು ದೊಡ್ಡವರಿಗೂ ನಮಸ್ಕಾರ, ಚಿಕ್ಕವರಿದ್ರೆ ಒಳಗೆ ದೇವರಿಗೆ ನಮಸ್ಕಾರ. ಆದರೆ ಬ್ರಾಹ್ಮಣ, ಇವಾಗ ನಾವು ದೊಡ್ಡವರೇ ಇದ್ದೋಪ, ದೊಡ್ಡವರೇ ಇದ್ದೀವಿ, ಚೆನ್ನಾಗಿ ನೀವು ಸುಧಾ ಪಂಡಿತರೇ ಇದ್ದೀರಿ, ದೊಡ್ಡವರೇ ಆಗಿದ್ದೀರಿ. ನಿಮ್ಮನೆಗೆ ಬ್ರಹ್ಮಚಾರಿ ಬಂದ, ಬ್ರಹ್ಮಚಾರಿ ಬಂದು ವಿಶೇಷವಾಗಿ ಬ್ರಹ್ಮಚಾರಿ ಪೂಜೆ ಮಾಡಬೇಕು. ಬ್ರಹ್ಮಚಾರಿ ಬಂದರೆ ಬ್ರಹ್ಮಚಾರಿ ಭಗವಂತನ ಪೂಜೆ ಮಾಡಬೇಕು. ಮಾಡಬೇಕಾದ್ರೆ ಅಲ್ಲಿ ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಬ್ರಹ್ಮಚಾರಿಯ ಪೂಜಾ ಮಾಡಬೇಕಂದ್ರೆ ಹಾಗೆ ಮಾಡಲೇಬೇಕು. ಅದಕ್ಕೆ ದೃಷ್ಟಾಂತ ಬೆಂಗಳೂರಲ್ಲೇ ಇದ್ದವರು, ಒಟ್ಟಂಗಳ ಹೈಗ್ರೀವಾಚಾರ್ಯರು ಅಂತ ಮಹಾನುಭಾವರು, ನಿಜವಾಗಿ ಅವರು ಸ್ಮರಣೆ ಮಾಡಬೇಕು. ಅವರು ಹೇಳ್ತಾ ಇದ್ರು ಚಿಕ್ಕ ಅವರ ಕುರಿತು ಚಿಕ್ಕ ಹುಡುಗ ವೇದ ಪಾರಾಯಣ ಮಾಡ್ತಾ ಕೂತಿದ್ರೆ ಹೋಗಿ ಕಾಲು ನಮಸ್ಕಾರ ಮಾಡ್ತಾ ಇದ್ರು. ಅರಣ್ಯಕಾಚಾರ ದೊಡ್ಡವರೆಲ್ಲ ಹೇಳಿದಾರಪ್ಪ ಇಲ್ಲಿ ಭಗವಂತನ ಸನ್ನಿಧಾನ ಇದೆ ನಮಸ್ಕಾರ ಮಾಡುತ್ತೇನೆ ಅಂತ ಮಾಡಿ ಹೋಗ್ತಾ ಇದ್ರು. ಅದು ಬೇರೆ, ಆದರೆ ಅದು ನಿಮ್ಮ ಹತ್ತಿರ ಶಾಂತಿ ಪಾಠ ಹಾಕಿರುವ ಶಿಷ್ಯರಾಗಲಿ ನಿಮ್ಮ ವ್ಯಕ್ತಿಗಳೇ ಯಾರ್ಯಾರಾದಿದ್ದರೆ ದೇಹ ಸಂಬಂಧಿಗಳು ಅನುಬಂಧಿಗಳು ಯಾರಾದಿದ್ದರೆ ಅವರಲ್ಲಿ ನಿಮಗಿಂತ ವಿಶೇಷವಾಗಿ ಚಿಕ್ಕವರು ಬಂದರೆ ಅವರನ್ನು ನೋಡಿದಾಗ ಒಳಗಿರೋ ಭಗವಂತನಿಗೆ ನಮಸ್ಕಾರ ಮಾಡಬೇಕಷ್ಟೇ ಹೊರತು ಅವರಿಗೆ ನಮಸ್ಕಾರ ಕೂಡಲ್ಲ ಎಂಬುದನ್ನು ತೋರಿಕೊಡ್ತಾ ಇದ್ದಾರೆ. ಸರಿ, ಇಂಥ ದಕ್ಷಯಜ್ಞ ಘಟ್ಟ ಯಾರು ಸ್ಮರಣೆ ಮಾಡುತ್ತಾರೆ, ಅವರಿಗೆ ಯಾರು ಕೇಳುತ್ತಾರೆ, ಅವರಿಗೆ ಅಹಂಕಾರ ಬರಲ್ಲ, ದೊಡ್ಡವರ ಬಗ್ಗೆ ತಿರಸ್ಕಾರ ಪ್ರವೃತ್ತಿ ಅವರಲ್ಲಿ ಹುಟ್ಟದಂತೆ ಮಾಡಿಬಿಡುತ್ತಾರೆ. ದಕ್ಷ ಪ್ರಜಾಪತಿಗಳು ಅವರಂತರ್ಯಾಮಿ ರುದ್ರದೇವರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದನಂತರ ಭಗವಂತನ ಅನುಗ್ರಹದಿಂದ ಜಗತ್ತಿಗೆ ಆಶ್ರಯರಾದಂತಹ ವ್ಯಕ್ತಿಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ವಾಯುಪುರಾಣ ಹೇಳುತ್ತೆ ಇಡೀ ಭೂಮಂಡಲದಲ್ಲಿರುವಂತಹ ಜೀವರಾಶಿಗಳ ಪುಣ್ಯ ಪಾಪಗಳ ಮೇಲೆ ಹಿಡಿತ ಯಾರಿಗಿದೆ ಅಂದ್ರೆ ಧ್ರುವರಾಜರಿಗಿದೆ ಅಂತ ಹೇಳ್ತಾರೆ. ಧ್ರುವ ಮಂಡಲ ಅಂದ್ರೆ ಅದು ಇಡೀ ನಕ್ಷತ್ರ ಮಂಡಲಕ್ಕೆ ಮಧ್ಯ ಎಲ್ಲಾ ನಕ್ಷತ್ರಗಳು ಗ್ರಹಗಳು ಧ್ರುವ ಮಂಡಲಕ್ಕೆ ಆಧಾರಪಟ್ಟಿವೆ ಅಂತ ಅಷ್ಟು ಮಾತ್ರ ಅಲ್ಲ, ಇಡೀ ಭೂಮಂಡಲದಲ್ಲಿರುವಂತಹ ಎಲ್ಲಾ ಜೀವರಾಶಿಗಳ ಧರ್ಮ ಕರ್ಮಾನುಷ್ಠಾನ ಏನಿದೆ ಅನುಸಂಧಾನಗಳು ಧ್ರುವರಾಜನ ಮೇಲೆ ಆಧಾರಪಟ್ಟಿವೆ. ಅವರು ಕೊಟ್ಟರೆ ಉಂಟು, ಇಲ್ಲದರೂ ಇಲ್ಲ ಅಂತ ಅಂತಹ ಸ್ಥಿತಿ ಧ್ರುವರಾಜರಿಗಿದೆ. ಅಂತಹ ಧ್ರುವರಾಜನ ಚರಿತ್ರೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಉತ್ತಾನ ಪಾದ ರಾಜನಿಗೆ ಇಬ್ಬರು ಹೆಣ್ಣಂದ್ರು, ಸುರುಚಿ ಸುನೀತಿ ಅಂತ. ಋತು ಅಂದ್ರೆ ಒಳ್ಳೆ ಶರೀರದ ಕಾಂತಿ ಸೌಂದರ್ಯ, ಅದಿರುವಂತವಳು ಸುರುಚಿ, ಒಳ್ಳೆ ಬುದ್ಧಿವಂತಿಕೆ ಇಲ್ಲ. ಸುನೀತಿ, ಶರೀರದ ಕಾಂತಿ ಇಲ್ಲ, ಒಳ್ಳೆ ತಿಳುವಳಿಕೆ ಜ್ಞಾನ ಇರತಕ್ಕಂಥವಳು. ಆ ಇಬ್ಬರಲ್ಲಿ ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಸುರುಚಿಯ ಮಗ ಉತ್ತಮ ಅಪ್ಪನ ತೊಡೆಯ ಮೇಲೆ ಆಡುವಾಗ ತಾನೂ ಏರಬೇಕು ಅಂತ ಬಂದ ಧ್ರುವನಿಗೆ ಮಲತಾಯಿ ಹೇಳುತ್ತಾ ಇದ್ದಾಳೆ, ನೀನು ದೌರ್ಭಾಗ್ಯವಂತ, ಯಾಕೆ ದೌರ್ಭಾಗ್ಯವಂತಳಾದ ಸುನೀತಿಯ ಹೊಟ್ಟೆಯಲ್ಲಿ ಬಂದಿದ್ದೀಯ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಿದ್ರೆ ಅಪ್ಪನ ತೊಡೆಯೇರಬಹುದಾಗಿತ್ತು, ಇನ್ನೊಮ್ಮೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆಗ ಏರಬಹುದು ಅಂತ ಹೇಳಿ ಕಳಿಸಿದ್ರು. ತನ್ನನ್ನ ಬೇಡ ಅನ್ನೋದಕ್ಕೆ ಸಿಟ್ಟಿಲ್ಲ, ತಾಯಿಯನ್ನ ಬೈದದಕ್ಕೆ ತುಂಬಾ ನೋವಾಯಿತು. ಬಂದಿದ್ದಾನೆ ಅಮ್ಮನ ಹತ್ರ ಹೇಳ್ತಾ ಇದ್ದಾನೆ, ನನ್ನ ಹೀಗೆ ಬೈತಾ ಇದ್ದಾಳೆ, ನಿನ್ನ ಬೈದಿದ್ದಾಳೆ, ನೀನು ದೌರ್ಭಾಗ್ಯವಂತಳಂತೆ, ಏನ್ ಹೇಳಬೇಕು, ಬಹಳ ಆಗಿ ಹೋಗ್ಲಿ ನಿನ್ ಪ್ರಾಣಿಗೆ ಬಾ ಅಂತ ಹೇಳ್ಬೇಕಾ, ಹೇಳಿಲ್ಲ ಆಕೆ, ಹೇಳ್ತಾ ಇದ್ದಾಳೆ. ಆಕೆ ಹೇಳಿದ್ದು ಸತ್ಯ. ಏನದು, ಈ ಜನ್ಮದಲ್ಲಿ ಈ ಗಂಡನ ಅಭಿಮಾನ ಪಡೆಯುವಂತ ಸೌಭಾಗ್ಯ ಇಲ್ಲ ಅಷ್ಟೇ ನನಗೆ, ಆಡಿದ ದೌರ್ಭಾಗ್ಯವಂತಳೆ, ಆದರೆ ಭಗವಂತನ ಕರುಣೆ ನನ್ನ ಮೇಲೆ ಇದೆ, ಚಿಂತನೆ ಮಾಡಬೇಡ. ನಿನಗೆ ಈ ಅಪ್ಪನ ತೊಡೆಯಾಕೆ, ಇದು ಯಾವಾಗೂ ಹೋಗುವುದೇ, ಅಶಾಶ್ವತವಾದ ತೊಡೆ ಇದು, ಜಗದಪ್ಪ ಸ್ವಾಮಿಯ ತೊಡೆಯನ್ನು ಆಶ್ರಯ ಮಾಡುವಂತ ಆ ಭಗವಂತನ ಪದಾರವಿಂದವನ್ನು ಆಶ್ರಯ ಮಾಡಲಿಕ್ಕಾಗಿ ಮಗನನ್ನ ಕಳಿಸಿದ್ದಾಳೆ ಆಕೆ. ಹೇಳುತ್ತಾರೆ ಧ್ರುವರಾಜರ ಚರಿತ್ರೆ ಎಷ್ಟು ದೊಡ್ಡದೋ, ಧ್ರುವರಾಜನನ್ನ ಕಾಡಿಗೆ ಕಳಿಸಿದ ತಾಯಿಯ ಮಹತ್ವವೂ ಅಷ್ಟು ದೊಡ್ಡದೇ. ನೀವು ಮಾಡಿ ನೋಡೋಣ, ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಹೊರಗೆ ಹೋದವರು ಬಾರದಿದ್ರೆ ಟೆನ್ಷನ್ ಪಟ್ಟು ಪಟ್ಟು ಇನ್ನೇನು ಪ್ರಾಣತ್ಯಾಗ ಮಾಡುವುದೊಂದೇ ಕಡಿಮೆ, ಅಷ್ಟು ದುಃಖ ಪಡುವಂತವರು ಚಿಕ್ಕ ಮಕ್ಕಳನ್ನ ಕಾಡಿ ಕಡಿಸ್ಲಿಕ್ಕಾಗುತ್ತಾ? ಕಾಡು ಅಂದ್ರೆ ಪರಿಚಯ ಇದೆಯಾ? ಯಾವಾಗಾದ್ರೂ ಯಾವ ಹುಲಿಯೋ ಕರಡಿಯೋ ಕೊಂದು ತಿಂದಬಹುದು, ಕೊಂದ ಹಾಕಿಬಿಡಬಹುದು. ಚಿಕ್ಕ ಮಗು ಏನಾಗುತ್ತೋ ಏನೋ, ನಿತ್ಯವೂ ಅನ್ನ ಉಳಿಸುವ ಮಗುವಿಗೆ ಅಲ್ಲಿ ಸಿಕ್ಕರೆ ಹಣ್ಣು, ಇಲ್ಲದಿದ್ರೆ ಇಲ್ಲ, ಉಪವಾಸವಿದ್ದಿರಬೇಕು, ಕೊಡೋ ನಾಕರಿಲ್ಲ, ಮಲಗಲಿಕ್ಕಿಲ್ಲ, ಮುಳ್ಳು ಕಲ್ಲು ಎಲ್ಲಿ ಮಲಗಬೇಕು? ಇಂಥ ಸ್ಥಿತಿಯಲ್ಲಿ ಮಗುವನ್ನ ಯಾರಾದ್ರೂ ಕಳಿಸ್ತಾರ? ಕಳಿಸಿದ್ದಾಳಾಕಿ. ಇಷ್ಟೇ ದೀಕ್ಷ, ಶ್ರೀಹರಿಯ ಪಾದವನ್ನು ಹಿಡಿಯಬೇಕು, ಅವನನ್ನೇ ಪಡೆಯಬೇಕು. ಪಡೆಯಬೇಕಾದ್ರೆ ಜೀವನದಲ್ಲಿ ಬರುವ ಕಷ್ಟಗಳನ್ನ ತಡೆಯಲೇಬೇಕು, ಇದು ನಿಜವಾದ ಧರ್ಮ. ಪುಷ್ಕರಕ್ಕೆ ಬರಬೇಕು, ಪುಷ್ಕರಕ್ಕೆ ಬಂದ್ರೆ ಪುಷ್ಕರಂ ಮರ್ತ್ಯ ದುಷ್ಕರಂ, ಮನುಷ್ಯರಿಗೆ ಸಿಗಲ್ಲ ಅಂತ ಹೇಳಿದ್ದಾರೆ. ಬರಬೇಕು, ಬಂದ್ರೆ ಚಳಿ, ಬಂದ್ರೆ ತೊಂದರೆ, ಫೆಸಿಲಿಟಿ ಇರಲ್ಲ, 3-star ಫೆಸಿಲಿಟಿ ಸಿಗಲ್ಲ, ಎಲ್ಲಾ ಫೆಸಿಲಿಟಿ ಇರಬೇಕು ನಮಗೆ. ಎಲ್ಲ ಆಗುತ್ತೆ ಆಗಲ್ಲ, ಇಲ್ಲಿ ಆದರೆ ಫೆಸಿಲಿಟಿ, ನವೃಂದಾನಕ್ಕೆ ಹೋದ್ರೆ ರೂಮ್ ಇರುತ್ತಾ, ಟಾಯ್ಲೆಟ್ಸ್ ಇರುತ್ತಾ, ಏನಾದ್ರೂ ಇರುತ್ತಾ? ಏನಿಲ್ಲ. ಯಾರು ಎಂತ ವಿ ಐ ಪಿ ಬಂದ್ರೂ ಹೋಗ್ಬೇಕಾಗಿದೆ ನದಿ ದಡಕ್ಕೆ, ಹೌದ್ ತಾನೆ? ಬೇರೆ ದಿಕ್ಕಿಲ್ಲ, ಹೌದಾ? ಹಾಗಂತ ಅವರೊಂದು ಅದಕ್ಕೆ ನಾ ಬರಲ್ಲ ಅಂದ್ರೆ ಹಾಳಾಗಿ ಹೋಗ್ತೀಯ ಅಂತ ಹೇಳಿದ್ರೆ ಯಾಕೆ? ಮಹಾಜ್ಞಾನಿಗಳ ದರ್ಶನ ಮಾಡದೆ ಬದುಕಿದ್ದೆ ಯಾಕೆ? ಬೆಸ್ಟ್. ಅದರಿಂದ ತೀರ್ಥಕ್ಷೇತ್ರ ಯಾತ್ರ ಅವಶ್ಯ ಮಾಡಲೇಬೇಕು, ಭಗವಂತನ ದರ್ಶನ ಅವಶ್ಯ ಮಾಡಲೇಬೇಕು, ಜನ್ಮ ಸಾರ್ಥಕ ಆಗಬೇಕು. ಹಾಗಾದರೆ ಎಷ್ಟು ಎಲ್ಲಿ ಸಿಗುವ ಮಿನಿಮಮ್ ಫೆಸಿಲಿಟಿ ಇರುತ್ತೋ ಅಷ್ಟಕ್ಕೆ ಹೋಗಬೇಕು. ಅವಾಗ ಕಷ್ಟ ಬಂದೇ ಬರುತ್ತೆ. ಕಷ್ಟ ಬಂದರೆ ತಡ್ಕೊಳ್ಳೇಬೇಕು, ತಡ್ಕೊಂಡ್ರೇನೆ ಭಗವಂತನ ಅನುಗ್ರಹ ಆಗುತ್ತೆ. ಅದಕ್ಕಾಗಿ ಚಿಕ್ಕ ಮಗುವನ್ನ ಹೇಳುತ್ತಾರೆ, ಹೂವಾದರೂ ಚೂರು ಗಟ್ಟಿಯಾಗಿರಬಹುದು, ಧ್ರುವರಾಜನ ಪಾದ, ಚಿಕ್ಕ ಮಗುವಿನ ಪಾದ, ಹುಟ್ಟಿದಾಗಲಿಂದ ಹಂಸತೋಲಿಕಾ ಕಲ್ಪದಲ್ಲೇ ಬೆಳೆದ ಪಾದ, ಕಳೆಗೆ ಕಾಲಿಟ್ಟರೆ ಎಲ್ಲಿ ಇದಾಗುತ್ತೋ ಅಂತ ಸೇವಕರು ತಮ್ಮ ಕೈ ಇಡುತ್ತಾ ಇದ್ರಂತೆ ಆ ಕೂಸಿಗೆ. ಆ ಥರ ಇರುವಂತಹ ಪಾದ ಅದು, ಒಮ್ಮೆಲೆ ಕಾಡಲ್ಲಿ ಹಾಕಿದ್ರೆ ಎಷ್ಟು ನೋವಾಗುತ್ತೆ ಆ ಕೂಸಿಗೆ ಗೊತ್ತಿಲ್ವಾ? ತಾಯಿಗೆ ಗೊತ್ತಿತ್ತು. ಪಡ್ಲಿ, ಕಷ್ಟಪಡಲಿ, ಆಗಲಿ ದುಃಖ, ಸ್ವಾಮಿ ಸಿಗತಾನೆ. ಸ್ವಾಮಿ ಸಿಗೋದು ಮುಖ್ಯ, ಈ ಕಷ್ಟಗಳೆಲ್ಲ ಅಲ್ಲ ಅಂತ ತಳ್ಳಿ ಆ ಕೂಸನ್ನು ಕಳಿಸ್ತಾ ಇದ್ದಾಳೆ. ಏನಾದರೂ ಆದರೆ ಏನೂ ಆಗಲ್ಲ, ನಮ್ಮ ಸ್ವಾಮಿ ಇದ್ದಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇಷ್ಟು ದೃಢ ದೀಕ್ಷೆಯಿಂದ ಕಳಿಸಿದ ನಾವು ಧ್ರುವರಾಜನ ನಮಸ್ಕಾರ ಮಾಡ್ತೀವಿ. ಧ್ರುವರಾಜರಂತಹ ವ್ಯಕ್ತಿಯನ್ನ ಲೋಕಕ್ಕೆ ಕೊಟ್ಟ ತಾಯಿಯನ್ನ ಜನ್ಮದಲ್ಲೂ ನಮಸ್ಕಾರ ಮಾಡಲ್ಲ. ಶುಕ್ರಾಚಾರ್ಯರು ಹೇಳುತ್ತಾರೆ ಧ್ರುವರಾಜರ ಕುರಿತು ಶ್ಲೋಕವನ್ನು ಮಾಡುತ್ತಾ, ಎಂಥ ಮಹಿಮಾ ಅಂತ ಹೇಳುತ್ತಾ, ಇಂಥ ವ್ಯಕ್ತಿಯನ್ನ ಜಗತ್ತಿಗೆ ಕೊಟ್ಟದ್ದಕ್ಕೆ ಸ್ವಾಮಿ ಏನಾದರೂ ಆಕೆಗೆ ಗಿಫ್ಟ್ ಕೊಟ್ಟನ ಅಂತ ಹೇಳಿದರೆ, ಧ್ರುವರಾಜರಿಗೆ ಯಾವ ಲೋಕ ಕೊಟ್ಟನೋ ಪಕ್ಕದಲ್ಲೇ ಒಂದು ನಕ್ಷತ್ರ ಮಂಡಲ, ಅಲ್ಲಿ ಸ್ಥಾನ ಆಕೆಗೆ ಕೊಟ್ಟರು ಅಂತ ಹೇಳ್ತಾರೆ. ಅಂದರೆ ಹೇಳ್ತಾರೆ, ಭಗವಂತನ ವಿಶೇಷ ಚಿಂತನೆ ಮಾಡತಕ್ಕಂಥ ಚೈತನ್ಯಕ್ಕೆ ಸಹಕಾರವನ್ನು ಯಾರು ಕೊಡುತ್ತಾರೆ ಅವರಿಗೂ ತಕ್ಕ ಸ್ಥಾನ ಭಗವಂತ ಕೊಟ್ಟೇ ಕೊಡುತ್ತಾನೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಧ್ರುವರಾಜರು ಬರ್ತಾ ಇದ್ದಾರೆ. ಯಾವಾಗಾದರೆ ಜೀವಿ ಭಗವಂತನಿಗಾಗಿ ತವಕದಿಂದ ತಡಕಾಡುತ್ತಾ ತಡಕಾಡುತ್ತಾ ಬರ್ತಾ ಇರುತ್ತೋ ಅಂತಹ ಜೀವಿಯನ್ನ ಉದ್ಧಾರ ಮಾಡಲಿಕ್ಕಾಗಿ ಭಗವಂತ ಅವರ ಗುರುಗಳನ್ನು ಕಳಿಸಿಕೊಡುತ್ತಾರೆ. ಯಾವಾಗ ಜೀವಿಯಲ್ಲಿ ನಾನು ಉದ್ಧಾರ ಆಗ್ಬೇಕು 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 ಅಂತ ಹಂಬಲ ಶುರುವಾಗಿ ಭಗವಂತನ ಪಾದಕ್ಕೆ ಬೀಳುತ್ತಾನೋ, ಭಗವಂತ ತಡ ಮಾಡಲ್ಲ, ಅವರ ಗುರುಗಳನ್ನು ಅವರ ಹತ್ತಿರ ಕಳಿಸಿಬಿಡುತ್ತಾನೆ. ನಾರದರೇ ಬರ್ತಾ ಇದ್ದಾನೆ. ಇಲ್ಲದಿದ್ದರೆ ಕಾಡಲ್ಲಿ ಹೋಗುವ ಜೀವಿಗೆ ಗುರುಗಳು ಯಾರು ಅಂತ ಗೊತ್ತಿಲ್ಲ. ತನ್ನ ಪಾಡಿಗ ತಾನು ದೇವರ ಕುರಿತು ಹೋಗ್ತಾ ಇದ್ದರೆ ಕೈ ಹಿಡಿಯಲಿಕ್ಕೆ ಬಂದವರೇ ನಾರದ. ಬಂದವರು ಪರೀಕ್ಷೆ ಮಾಡ್ತಾ ಇದ್ದಾರೆ, ಗುರುಗಳು ಯಾವಾಗ ಪರೀಕ್ಷೆ ಮಾಡುತ್ತಾರಂತೆ. ಹಾಗೆಯೇ ಸೀದಾನುಗ್ರಹ ಮಾಡಲ್ಲ, ನೋಡುತ್ತಾರೆ ತಡೆಯುವ ತಾಕತ್ ಇದೆಯಾ ಇಲ್ವಾ, ನಾವು ಉಪದೇಶ ಮಾಡಿದರೆ ಅದು ನಿಲ್ಲತ್ತಾ ಇಲ್ವಾ, ಇವತ್ತು ಉಪದೇಶ ತಗೊಂಡು ನಾಳೆಲ್ಲ ಮರ್ತೋಗ್ಬಿಟ್ಟು ಹೋಟ್ಲಲ್ಲಿ ಕೂತ್ರೆ ಏನ್ ಮಾಡಬೇಕು, ಅದಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಎಲ್ಲ ನೋಡುತ್ತಾರೆ. ಅದಕ್ಕೆ ನೋಡ್ತಾ ಇದ್ದಾರೆ. ಹೇ ಮಗು, ಎಲ್ಲಿ ಹೋಗ್ತಾ ಇದೆಯಾ? ಕಾಡಿಗೆ. ಏನು ತಪಸ್ಸಿಗೆ? ಗೊತ್ತಾ ನಿಮಗೆ ತಪಸ್ಸು ಅಂದ್ರೆ ಏನಿರುತ್ತೆ ಗೊತ್ತಾ? ಅಲ್ಲಿಗೆ ಹೋದ್ರೆ ಕಲ್ಲು ಮುಳ್ಳು ಇರುತ್ತೆ, ನಿದ್ದೆ ಬರಲ್ಲ, ಚುಚ್ತಾ ಇರುತ್ತೆ, ಹಸಿವಿಗೆ ಸಿಗಲ್ಲ, ನೀನೇ ಹುಡುಕೋಬೇಕು, ಸಿಕ್ಕರೆ ಉಂಟು ಇಳಿದ್ರೂ ಇಲ್ಲ, ಹುಲಿ ಕರಡಿ ಇರುತ್ತೆ, ತಿಂದು ಬಿಡುತ್ತೆ. ಯಾಕಿದು ನಿಮ್ಮ ಚಿಕ್ಕಮ್ಮ ಏನೋ ಅಂದಿದ್ದಾಳೆ ಅಂತ ದುಃಖ ಅಲ್ವಾ? ಅವ್ರಂತ ಇರ್ತಾರೆ, ಹಿಡ್ಕೋಬೇಡ. ನಾವೆಲ್ಲ ಇದೀವಲ್ಲ, ಎಷ್ಟೋ ಜನ ಏನಂತಾರೆ, ಏನೋ ಹಿಡ್ಸ್ಕೊಂತೀವ, ಹಾಗೆ ಹೋಗ್ತಾ ಇರ್ತೀವಿ, ಎಲ್ಲರೂ ಅಭ್ಯಾಸ ಆಗಿಬಿಟ್ಟಿದೆ. ಅದೇ ತರ ನೀನು ಹೋಗು ಅಂತ ಹೇಳಿದರೆ ಸಿಟ್ಟಿನಿಂದ ಹೇಳ್ತಾ ಇದ್ದಾನಂತೆ ಧ್ರುವರಾಜ. ಮರತಾಯಿಯ ಮಾತಿನ ನೋವಿಗಿಂತ ಅಲ್ಲಿ ಬರುವ ನೋವು ಜಾಸ್ತಿ ಅಲ್ಲ. ಹಾಗೆ ದೇವರಿಗೆ ಕೈ ಮುಗಿತಾ ಇದ್ದಾರೆ ನಾರದರು. ಇದೇನು ಮಗು ಹೀಗೆ ಹೇಳಿದ್ರೆ ದೇವರಿಗೆ ಕೈ ಮುಗಿದ್ರು ಅಂದ್ರೆ ಹೇಳ್ತಾರೆ, ಇದೇ ಮಗು ಬ್ರಾಹ್ಮಣನಾಗಿದ್ರೆ ಈ ಹೊತ್ತಿಗೆ ಸಿಟ್ಟು ಮರೆತು ಹೋಗ್ತಾ ಇದ್ದ, ಕ್ಷತ್ರಿಯ ಆದ್ದರಿಂದ ದೀರ್ಘ ಕೋಪ ಬಂದಿದೆ. ಕೋಪ ಬಂದಿದೆಯಲ್ಲ, ಒಡಗಿರುವ ನೀನೇ ಕೊಟ್ಟಿದ್ದೀಯ, ಬ್ರಾಹ್ಮಣರಲ್ಲಿ ನೀನೇ ಇದ್ದು ಕೋಪ ಮರೆಸ್ತೀಯ, ಕ್ಷತ್ರಿಯರಲ್ಲಿ ಹಾಗೆ ತರ್ತೀಯ, ಏನು ನಿನ್ನ ಆಟವಯ್ಯ ಅಂತ ಆ ಕೂಸನ್ನ ನೋಡಿದಾಗ ಒಳಗಿರುವ ಬಿಂಬನ ಚರ್ಯೆಯನ್ನು ನೋಡಿ ದೇವರಿಗೆ ಕೈ ಮುಗಿದರಂತೆ. ಇದು ನಮ್ಮ ಸಾಧನೆಯ ಗುರಿ ಅಂತ ನಾರದರು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಯಾರೇ ವ್ಯಕ್ತಿಗಳು ಏನೇ ಮಾಡುತ್ತಾ ಇದ್ರು ಅಲ್ಲಿ ಸ್ವಾಮಿಯ ಚರ್ಯೆಯನ್ನು ನೋಡುತ್ತಾ ನೀನು ಹೀಗೆ ಮಾಡಿಸ್ತಾ ಇದೆಯಾ, ನೀನು ಹೀಗೆ ಮಾಡಿಸ್ತಾ ಇದೆಯಾ ಅಂತ ನೋಡುವ ನೋಟವೇ ನಮ್ಮ ಸಾಧನದ ಪ್ರಧಾನ ಗುರಿ. ಇಲ್ಲದಿದ್ದರೆ ನಮಗೆ ಕಾಣಿಸುವುದೇ ಒಂದು ಜಡ ಚೇತನ, ಎರಡು ಬಿಟ್ಟರೆ ದೇವರು ಕಾಣಿಸಲ್ಲ, ಕಾಣಿಸೋದು ಇವರು. ಇವರಲ್ಲೇ ದೇವರನ್ನು ಹುಡುಕಬೇಕು. ಹೇಗೆ ಹುಡುಕಬೇಕು ಅಂದ್ರೆ ಅವನ ಚರಿಯನ್ನು ನೋಡ್ತಾ ನೋಡ್ತಾ ಹೇಳ್ತಾರಂತೆ, ಹೇಳ್ತಾರೆ ಮತಿತ್ವ ಆತ್ಮನ ಆತ್ಮಾನ ವಿಂದಂತಿ ಮನೀಷಿಣ. ಭಗವಂತನನ್ನ ಎಲ್ಲಾ ಕಡೆ ನೋಡುತ್ತಾರಂತೆ, ಯಾರು ಮಾತಾಡಿದ್ರು, ಯಾರ ಪ್ರವರ್ತನೆ ಹೇಗೆ ಬರ್ತಾ ಇದ್ರು, ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ, ಹೇಗೆ ಮಾಡಿಸ್ತಾ ಇದ್ದಾನಲ್ಲ ಅಂತ ಅದ್ಭುತವಾಗಿ ಆಶ್ಚರ್ಯ ಪಡ್ತಾರೆ, ಭಗವಂತನ ಚಿಂತನೆ ಮಾಡುತ್ತಾರೆ. ಅಂಥ ಜ್ಞಾನಿಗಳು ನಮ್ಮ ನಾರದರು. ಅವಾಗೆ ಆ ಒಳಗೆ ದೃಢದೀಕ್ಷೆ ಸ್ವಾಮಿ ಕೊಡತಾ ಇದ್ದಾನೆ ಎಂಬ ಆ ಸ್ಪಷ್ಟವಾದ ಕುರುಹು ಕಾಣತಾ ಇದೆ. ಉಪದೇಶ ಕೊಡ್ತಾ ಇದ್ದಾರೆ, ಮಗು ಬಾ ನಿನಗೆ ಮಂತ್ರೋಪದೇಶ ಮಾಡುತ್ತೇನೆ. ಎಂಥ ಮಂತ್ರ? ಒಂದು ವಾರ ದಿವಸ ಗುರುಗಳಾದವರಿಂದ ಉಪದೇಶ ಪಡೆದು ಚೆನ್ನಾಗಿ ಜಪ ಮಾಡಿದರೆ ಒಂದು ವಾರದಲ್ಲೇ ದೇವತೆಗಳ ಸಂಚಾರ ಆಕಾಶ ಮಾರ್ಗದಲ್ಲಿ ಕಾಣಿಸಿಬಿಡುತ್ತೋ ಅಂಥ ದ್ವಾದಶಾಕ್ಷರ ವಿದ್ಯ ವಾಸುದೇವ ಮಂತ್ರವನ್ನ ಉಪದೇಶ ಕೊಡ್ತಾ ಇದ್ದಾರೆ. ಕೊಟ್ಟು ಹೇಳುತ್ತಾರೆ ನೀನಿಲ್ಲಿ ಬೇಡ, ಮಧುವನಕ್ಕೆ ಹೋಗು ಅಂತ ಕಳಿಸಿಕೊಡುತ್ತಾ ಇದ್ದಾರೆ. ಮಧುವನ ಅಂದರೆ ದೇವರು ಈಗಲೂ ತಿರುಗಾಡುವ ಜಾಗ ಅಲ್ಲ, ದೇವರಿಲ್ಲದ ಜಾಗ ಯಾವುದಿದೆ ಅಲ್ಲ, ಪ್ರತ್ಯಕ್ಷ ರೂಪದಿಂದ ಅಲ್ಲಿ ತಿರುಗಾಡಿದಾಗ ನಿತ್ಯವೂ ಯಾ ದೇವರ ಪಾದ ಮುದ್ರೆಯಲ್ಲಿ ಬೀಳುತ್ತೋ ಅದನ್ನ ಮಧುವನ ಅಂತ ಕರೆದರು. ಆ ಮಧುವನಕ್ಕೆ ನೀನು ಹೋಗಯ್ಯ ಅಂದ್ರೆ ಅಲ್ಲಿಗೆ ಬರ್ತಾ ಇದ್ದಾರೆ. ಸ್ನಾನ ಮಾಡಿಕೊಂಡು ಮೂರು ಹೊತ್ತು ಸ್ನಾನ ಮಾಡಿ ತಪಸ್ಸನ್ನ ಮಾಡುತ್ತಾ ಇದ್ದಾರೆ. ತಪಸ್ಸನ್ನ ಮಾಡುವಾಗ ಆಹಾರದ ಕ್ರಮ ಏನು ಅಂದ್ರೆ ಹೇಳುತ್ತಾರೆ, ಭಾರತದಲ್ಲಿ ಬರುತ್ತೆ ಶೃಂಗಿ ಶಮೀಕರ ಮಗ ಶಾಪ ಕೊಡ್ತಾನೆ ಯಾರಿಗೆ, ಪರಿಶಿನ್ ಮಹಾರಾಜನಿಗೆ ಶಾಪ ಕೊಟ್ಟಾಗ ಶಮೀಕರು ಶೃಂಗಿಗೆ ಹೇಳುವಂತಹ ಮಾತುಗಳು ಬಹಳ ಚೆನ್ನಾಗಿರುತ್ತೆ. ಎಲ್ಲರಿಗೆ ಭಾರತ ನಮ್ಮ ಜೀವನವನ್ನ ತಿದ್ದಿಕೊಳ್ಳಲಿಕ್ಕೆ ಬೇಕಾದಂತಹ ದೊಡ್ಡ ಲೈಬ್ರರಿ ಅದು. ನೋಡು ನೀ ಚಿಕ್ಕ ಮಗು ಅಂತ ನಿನಗೆ ಬೇಯಿಸಿದ ಗಡ್ಡೆಗಳು ಎಲ್ಲ ಕೊಡ್ತಾ ಇದ್ವು, ಬೇಯಿಸಿದ ಪದಾರ್ಥಗಳು ಕೊಡ್ತಾ ಇದ್ವು, ಜೀರ್ಣ ಆಗಲ್ಲ ಅಂತ. ನಿನ್ನಲ್ಲಿ ಸಿಟ್ಟು ಜಾಸ್ತಿ ಆಗ್ತಾ ಇದೆ, ರಾಜನಿಗೆ ಶಾಪ ಕೊಟ್ಟಿಯ, ಅದಕ್ಕೆ ಸಿಟ್ಟು ಕಡಿಮೆ ಆಗ್ಬೇಕು. ಏನ್ ಮಾಡ್ಬೇಕು ಗೊತ್ತಾ, ಬೇಯಿಸದೇ ಇರುವ ಗೆಡ್ಡೆ ಕಣಸುಗಳು ಪದಾರ್ಥಗಳು ತಿಂದಿರು ನಿನಗೆ ಸಿಟ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಆಹಾರವು ನಮ್ಮ ಮೇಲೆ ಪ್ರಭಾವ ತುಂಬಾ ಬೀರುತ್ತೆ. ಅಲ್ಲ ಬೇಯಿಸಿದ್ರೇನು, ಬೇಯಿಸದೆ ಇದ್ರೇನು, ಬೇಯಿಸಿದ್ದು ತಿಂದ್ರೆ ಸಿಟ್ಟು ಜಾಸ್ತಿ ಆಗುತ್ತ ಅಂದ್ರೆ, ಆಹಾರದಲ್ಲಿ ಬೇಯಿಸದೇ ಇರುವಾಗಿರುವ ಸತ್ವ ಬೇಯಿಸಿದರೆ ಹೋಗುತ್ತೆ. ನಮ್ಮವರು ಹೇಳ್ತಾರಲ್ಲ ನಾವು ಫುಲ್ ಎಷ್ಟು ಫಾರಿನ್ ಇಟ್ಟಿದ್ರು ಬಯಸ್ತೀವಿ ಅದರ ವಿಟಮಿನ್ಸ್ ಎಲ್ಲ ಹೊರಟು ಹೋಗುತ್ತೆ ಅಂತ ನಮ್ಮವರು ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ, ಈ ಸೈಂಟಿಸ್ಟ್ಗಳು ಹೇಳ್ತಾ ಇರ್ತಾರೆ. ಅಂದ್ರೆ ಅದನ್ನ ಬೇಯಿಸಿ ಎಲ್ಲ ಆದ ಮೇಲೆ ಅದನ್ನು ತಿಂದ್ರೆ ಬರೇ ಸಾರ ಎಲ್ಲ ಹೊರಸಿಟ್ಟೆ, ಅದ್ ತಿಂದ್ರೆ ಏನಾಗುತ್ತೆ, ಶರೀರದ ಶಕ್ತಿ ಇರಲ್ಲ, ಶಕ್ತಿ ಇಲ್ಲ ಅಂದ್ರೆ ಬರೋದು ಏನು ಸಿಟ್ಟೆ. ಶಕ್ತಿಯಲ್ಲಿ ಕುಗ್ಗಿ ಹೋದರೆ, ಶರೀರ ಕುಗ್ಗಿ ಹೋದರೆ ಬರೋದೇ ಪ್ರತಿಯೊಂದಕ್ಕೂ ಸಿಟ್ಟು. ಶಕ್ತಿ ಬೆಳೆಯಬೇಕಾದ್ರೆ ಗೆಡ್ಡೆ ಗೆಣಸು ತಿಂದಿರು ಅಂತ ಹೇಳ್ತಾರೆ. ಇದನ್ನ ನಮ್ಮ ನ್ಯಾಚುರೋಪತಿಯಲ್ಲಿ ಹೇಳ್ತಾರೆ, ನೀವು ಬೇಕಾದ್ರೆ ಒಂದ್ ಎರಡು ತಿಂಗಳು ಏನೂ ಇಲ್ಲ, ಬರೇ ಗೆಡ್ಡೆ ಗೆಣಸು ಜ್ಯೂಸು ಎಲ್ಲ ಕುಡಿದಿರ್ರಿ, ಫಸ್ಟ್ ಕ್ಲಾಸ್ ಆಗಿಬಿಡ್ತೀರಾ, ಸಿಟ್ಟೆಲ್ಲ ಕಡಿಮೆ ಆಗುತ್ತೆ, ಪ್ರಶಾಂತವಾಗಿರುತ್ತೆ ಮನಸ್ಸು ಅಂದ್ರು. ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ವಿಶೇಷವಾಗಿ ಮೊದಲನೇ ತಿಂಗಳು ಏನು ಮಾಡಿದ್ರು, ಮೂರು ದಿವಸಕ್ಕೊಮ್ಮೆ ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ತಪಿತ್ತ ಬದರಾಶನ ಬೇಲದ ಹಣ್ಣು ಒಂದನ್ನು ತಗೊಳ್ತಾ ಇದ್ರು. ಅದು ಕೊನೆ ಕೊನೆ ಬರುವಾಗ ಬೋರೆ ಹಣ್ಣಾಯ್ತು. ಒಂದೇ ಹಣ್ಣು ನೀವು ಮಾಡಬಹುದು ಬೇಕಾದ್ರೆ, ಒಂದು ಚಿಕ್ಕ ಬೋರೆ ಹಣ್ಣು ಸಿಗುತ್ತೆ, ಇಲ್ಲಿ ಚಿಕ್ಕದ್ ಸಿಗುತ್ತೆ. ಆ ಬೋರೆ ಹಣ್ಣು ಒಂದು ತಿಂದು ದಿವಸ ಮೂರು ದಿವಸಕ್ಕೊಮ್ಮೆ ಸೇವಾ ಎಷ್ಟು ಬೇಕಾದ್ರೆ ಪುಸ್ತಕದಲ್ಲಿ ಇರ್ಬೋದು. ಒಂದು ತಿಂಗಳು ಒಂದು ವರ್ಷವು ಮೂರು ತಿಂಗಳು ಹಾಗೆ ಮಾಡ್ತಾ ಇದ್ದಾರೆ. ಮೊದಲನೇ ತಿಂಗಳು ಹಾಗೆ, ಎರಡನೇ ತಿಂಗಳಲ್ಲಿ ಆರು ದಿನಕ್ಕೊಮ್ಮೆ ಉದುರಿ ಬಿದ್ದ ಎರೆಗಳು ತಿಂದ್ರು. ನಂತರ ತಿಂಗಳಲ್ಲಿ ಒಂಬತ್ತು ದಿನಕ್ಕೊಮ್ಮೆ ನೀರು ಕುಡಿದಿದ್ರು. ಇದೆಲ್ಲ ಕನಸಲ್ಲೂ ಸಾಧ್ಯ ಇಲ್ಲ ನಮಗೆ. ಒಂದು ದಿವಸ ಏಕಾದಶಿ ಮಾಡೋತ್ತಿಗೆ ದೇವರು ಕಾಣಿಸ್ತಾ ಇರ್ತಾರೆ, ಮಾರನೇ ದಿವಸ ಎಂಟು ಗಂಟೆಗೆ ಇನ್ನ ಹಾಕಿಲ್ಲ ಇನ್ನ ಹಾಕಿಲ್ಲ ಅಂತ ಕೂತಿರ್ತೀವಿ ಅಂತ. ಅದು ಆರು ದಿನಕ್ಕೊಮ್ಮೆ ನೀರು, ಇನ್ನ ಒಂಬತ್ತು ದಿನಕ್ಕೊಮ್ಮೆ ಗಾಳಿ ತಗೊಂಡ್ರು. ನಂತರ ವಿಶೇಷವಾಗಿ ಗಾಳಿಯನ್ನು ಬಿಟ್ಟು ಅವರು ಒಂದು ಪಾದದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದರೆ, ಚೋಟುದ್ದದ ಹುಡುಗ ಒಂದು ಕಾಲ ಮೇಲೆ ತಪಸ್ಸು ಮಾಡ್ತಾ ಇದ್ರೆ ಭೂಮಿ ಕಂಪಿಸಿ ಹೋಗ್ತಾ ಇದೆ ಆ ತಪಶಕ್ತಿಗೆ. ಎಲ್ಲಾ ಕಡೆ ನೋಡಿದ್ರೆ ಒಂದೇ ಒಂದು ಆ ಸ್ವಾಮಿಯ ಚರ್ಯ ಗೊತ್ತಾಗುತ್ತೆ. ಯಾರು ಯಾವನಾದರೆ ಒಂದು ಚೂರು ಉಪವಾಸ ಮಾಡಿದ್ರೆ ಸಾಕು, ಅವರ ಹೊಟ್ಟೆಯಲ್ಲಿ ಯಾವಾಗ ಹಾಕ್ತಾರಾ ಅಂತ ನೋಡುವಂತ ನಮ್ಮಲ್ಲಿರುವ ಸ್ವಾಮಿಯೇ, ನಮ್ಮಲ್ಲಿ ಈ ತರ ಪ್ರೇರಣೆ ಮಾಡುವ ಸ್ವಾಮಿಯೇ ಧುವರಾದರಲ್ಲಿರೋದು. ಇವನೇ ದಿ ಸೇಮ್ ಪರ್ಸನ್ ಅಲ್ಲೇ ಕೂತಿದ್ದಾನೆ,
ದುವರಾಗಲಿಗೆ ಆ ತಾಕತ್ತು ಕೊಟ್ಟು, ಆ ತಪಸ್ಸು ಶಕ್ತಿ ಕೊಟ್ಟು ಅಂಥ ಭೂಮಿಯನ್ನೇ ತಂಪಿಸುವಂತಹ ತಪಸ್ಸು ಮಾಡಿಸಿದ್ದು ಯಾರಯ್ಯ ಅಂದ್ರೆ ನಮ್ಮ ಬಿಂಬಮೂರ್ತಿಯೇ. ಯಾರು ಒಂದು 10 ಜಪ ಮಾಡಲಿಕ್ಕೂ ಮನಸ್ಸು ನಿಲ್ಲಿಸದೆ ಓಡಿಸ್ತಾ ಇರುವ ಸ್ವಾಮಿಯಲ್ಲಿ ಮಾಡಿಸ್ತಾ ಇದ್ದಾನೆ. ಅದನ್ನ ದಾಸರು ಹೇಳ್ತಾರೆ, ದುವರಾಗ ಅಂಬರೀಷ ಪ್ರಹ್ಲಾದ ಎಲ್ಲರೂ ಅಂತಂತ ಸಾಧನೆಗಳು ಮಾಡಿದರಲ್ಲ, ಅವರೇ ಮಾಡಿದ್ರು, ನೀ ಮಾಡಿಸಿದ್ದವರು, ನೀನೇ ಮಾಡಿಸಿದ್ದು ಅಂತಾರೆ, ನನ್ ಸರಿ ಯಾಕೆ ಮಾಡಿಸ್ತಾ ಇಲ್ಲ? ಇಲ್ಲ, ಅವರಿಗೆ ಪ್ರಾರಂಭ ಕಳೆದಿತ್ತು, ನಿಮ್ದು ಕಳೆದಿಲ್ಲ, ಆ ಕಳೆಯೋದಾರ ನೀನೇ ತಾನೆ, ಕಳಿ ಅಂತ ದೇವರು ಹಿಂದೆ ಬಿಡುತ್ತಾರೆ. ಆ ರೀತಿಯಲ್ಲಿ ನಮ್ಮ ಬಿಂಬಮೂರ್ತಿಯಲ್ಲಿ ಸಮನ್ವಯ ಮಾಡಬೇಕು. ಧ್ರುವನಾಮಕ ಧ್ರುವರಾಜರ ಅಂತರ್ಯಾಮಿ ಭಗವಂತ ಮಾಡಿದ ಚರಿತ್ರೆ ಅದ್ಭುತವಾಗಿ ತಪಸ್ಸು ನಡೀತಾ ಇದೆ, ಇಡೀ ಜಗತ್ತಿಗೆ ಉಸಿರು ಕಟ್ಟಿದಂತೆ ಆಗ್ತಾ ಇದೆ. ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ಬರ್ತಾ ಇದ್ದಾನೆ, ಗರುಡವಾಹನನಾಗಿ ದರ್ಶನ ಕೊಡತಾ ಇದ್ದಾನೆ. ಬಂದರೂ ಕೂಡ ನೋಡುವ ಸ್ಥಿತಿಯಲ್ಲಿಲ್ಲ, ಒಳಗೆ ಹೃದಯದಲ್ಲೇ ಭಗವಂತನ ನೋಡುತ್ತಾ ಆನಂದ ಪಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಹೃದಯದಲ್ಲಿರುವ ರೂಪ ಅದೃಶ್ಯ ಆಗುವಂತೆ ಮಾಡಿ. ಎಷ್ಟಾಯಿತು ಅಂದ್ರೆ ಆ ರೂಪ ಅದೃಶ್ಯ ಆದ ಕೂಡಲೇ ಯಾರೋ ಶಕ್ತಿಯನ್ನೆಲ್ಲ ಹೀರಿದಂತಾಗಿ ಏನಕ್ಕೆ ಹೀಗಾಯಿತು ಅಂತ ಕಣ್ಣು ತೆಗೆಯುತ್ತಾರೆ. ಎದುರೀಗ ಸ್ವಾಮಿ ನಿಂತಿದ್ದಾನೆ, ಆನಂದ ಪಡ್ತಾ ಇದ್ದಾರೆ. ಮಗು ಎದ್ದು ನಿಲ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಏನು ಶರೀರ ಚೇಷ್ಟ ಬರ್ತಾ ಇಲ್ಲ, ನಿಂತೇ ಬಿಟ್ಟಿದ್ದಾರೆ. ಅದನ್ನು ಹೇಳ್ತಾರೆ ಆಸ್ಮಿಷನ್ ನಿವ ಚುಂಬನ್ ನಿವ ಅಂತ ಹೇಳ್ತಾರೆ. ಆ ದೇವರನ್ನು ಹಪ್ಪಿಕೋಬೇಕು, ದೇವರು ಮುತ್ತು ಕೊಡಬೇಕು. ಚಿಕ್ಕ ಮಕ್ಕಳು ಬೇಕಾದವ್ರು ಮುತ್ತು ಕೊಡ್ತಾರಲ್ಲ, ಆ ತರ ಮುತ್ತು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಕೈ ಕಾಲು ಕದರತಾ ಇಲ್ಲ, ಬಾಯಿ ಆಗ್ತಾ ಇಲ್ಲ. ಹಾಗೇ ಇದ್ದಾಗ ಒಳಗಿದ್ದ ಮಗುವಿನ ಪರಿಸ್ಥಿತಿಯನ್ನು ನೋಡಿ ಸ್ವಾಮಿ ಬ್ರಹ್ಮನಯೇನ ಕಂಬುನ ಸ್ಪರ್ಶಪಾಣಿನ ತನ್ನ ಕೈಯಲ್ಲಿರುವ ಶಂಖದಿಂದ ಕಪೋಲ ಸ್ಪರ್ಶ ಮಾಡುತ್ತಾ ಇದ್ದಾರೆ. ಸ್ಪರ್ಶ ಆದ ಕೂಡಲೇ ಹೊರಟು ಬರ್ತಾ ಇದೆ, ಅದ್ಭುತವಾದಂತಹ ವಾಗ್ಝರಿ ಬರ್ತಾ ಇದೆ. ಇವಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಗಿಡ ಶಕ್ತಿ ಧರಸ್ವತಾಂ ಅನ್ಯಾಂ ಚಲಸ್ತು ಚರಣ ಶ್ರವಣ ಪ್ರಗಾರಿ ಪ್ರಾಣಾಂ ನಮೋ ಭಗವತೆ ಪುರುಷಾಯ ತುಭ್ಯಂ. ಒಂದು ಮಾತಲ್ಲಿ ಭಗವಂತನ ಉತ್ತಮತ್ವವನ್ನು ಹೇಳಿಬಿಡ್ತಾ ಇದ್ದಾರೆ. ನನ್ನ ಇಂದ್ರಿಯಗಳು, ನನ್ನ ಶರೀರ, ಇಂದ್ರಿಯಗಳು, ಮನಸ್ಸು, ಪ್ರಾಣ, ಯಾರಿಂದ ಬದುಕಿದ್ದೇನೋ ನಾನು, ಎಲ್ಲವೂ ಯಾರಿಂದವೋ ಅಂತ ಸ್ವಾಮಿ ನಿಂತಿದ್ದೀಯಾ, ನಿನಗೆ ನಮಸ್ಕಾರ. ಅದ್ಭುತವಾದ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಎಲ್ಲಿ ಹೇಳುತ್ತಾರೆ ಪ್ರಹ್ಲಾದರ ಧ್ರುವರಾದರು ಭಗವಂತನನ್ನು ಏನು ಬೇಡಿದರು? ಸ್ಥಾನ ಬೇಡಿದರು. ಪುರಾಣಾಂತರದಲ್ಲಿ ಒಂದು ಶ್ಲೋಕ ಬರ್ತಾ ಇದೆ, ಇವರ ಮನಸ್ಸಿನಲ್ಲಿ ಬಂದದ್ದು. ಹೇಳ್ತಾ ಇದ್ದಾರೆ, ಸ್ಥಾನಾಭಿಕಾಮಿ ತಪಸ್ಸು ಸ್ಥಿತೋ, ನಾನು ಸ್ಥಾನಕ್ಕಾಗಿ ತಪಸ್ಸು ಕೂತದ್ದೇನೋ ಸತ್ಯ ಹರಿಯೇ, ಆದರೆ ತ್ವಾಂ ದೃಷ್ಟವಾನ್ ಸಾಧು ಮನೀಂದ್ರ ಗುಹ್ಯಂ, ನಿನ್ನನ್ನು ನೋಡಿಬಿಟ್ಟೆ, ಯಾರಿಗೂ ಸಿಗಲ್ಲ ಅಂಥ ನೀನು ಕಾಣಿಸಿಬಿಟ್ಟಿದ್ಯಾ. ಮತ್ತೆ ನನ್ನ ಪರಿಸ್ಥಿತಿ ಹೇಗಾಯಿತು ಅಂದ್ರೆ, ಕಾಚಂ ವಿಚಿನ್ವನ್ ನಿವ ದಿವ್ಯರತ್ನಂ, ತುಂಡು ಗಾಜಿಗಾಗಿ ಪ್ರಯತ್ನ ಮಾಡುವಂತವನಿಗೆ ಒಳ್ಳೆ ರತ್ನ ಸಿಕ್ಕಂತೆ ಆಯಿತಯ್ಯ. ಸ್ವಾಮೀಂದ್ರತಾರ್ಥೋಸ್ಮಿ ವರನ್ನ ಯಾಚೆ, ನಾ ಕೃತಾರ್ಥನಾದೆ, ನನಗೆ ವರ ಬೇಡ, ನೀನೇ ಸಾಕು ನನಗೆ. ಸ್ವಾಮಿ ಹೇಳಿದ, ನಿನ್ನ ಮನಸ್ಸಿನಲ್ಲಿ ಏನಿದೋ ನನಗೆ ಚೆನ್ನಾಗಿ ಗೊತ್ತಾಯಿತಯ್ಯ, ಆದರೆ ಮಾಡಿದ್ದೊಣ್ಣು ಮಹಾರಾಯ ಅಂತ. ಏನು ಇಟ್ಟು ತಪಸ್ಸು ಮಾಡಿದಾಗ ಸುಮ್ಮನೆ ಬಿಡುತ್ತಾ ಪುಣ್ಯ, ಅದಕ್ಕೆ ವಿಶೇಷವಾಗಿ ನೀನು ಧ್ರುವ ಪದವಿಯನ್ನ ಪಡಿ, ಎಲ್ಲ ಲೋಕವನ್ನಾಡು, ಕೊನೆಗೆ ನನ್ನ ಚಿಂತನೆಯಿಂದ ನನ್ನ ಸನ್ನಿಧಾನವನ್ನ ಸೇರು ಅಂತ ಅದ್ಭುತವಾದ ವರವನ್ನ ಭಗವಂತ ಕೊಟ್ಟ. ಆ ರೀತಿಯಲ್ಲಿ ಬೆಳಿಗ್ಗೆ ಕೂಡಲೇ ಸ್ಮರಣೆ ಮಾಡ್ತೀವಲ್ಲ, ನಮಶ್ರೀಪಾದರಾದ, ಯಾಕೆ ಹೇಳಿ, ಒಳ್ಳೆ ಊಟ ಸಿಗುತ್ತೆ. ಹೌದ್ರಿ, ಶ್ರೀಪಾದ ಸ್ಮರಣೆ ಮಾಡಿದ್ರೆ ಒಳ್ಳೆ ಭೋಜನ ಸಿಗುತ್ತೆ ಅಂದ್ರೆ ಎಲ್ಲರೂ ಸ್ಮರಣೆ ಮಾಡೋದು, ಬೆಳಗ್ಗೆ ಕೂಡ ಒಳ್ಳೆ ಸಂಪತ್ತು ಬರುತ್ತೆ. ಅವ್ರು ಹೇಳ್ತಾರೆ ಸತ್ಯ ಮಾಡಿ ಏನಾಗುತ್ತೆ, ಅವ್ರು ಹೇಳ್ತಾರಂತೆ, ನಾನು ಹಾಗೆ ಮಾಡಿದೆ, ಮೊದಲು ಸ್ಥಾನಕ್ಕಾಗಿ ಮಾಡಿದೆ, ದೇವರೇ ಸಾಕು ಅಂತ ಕೂತೆ, ನೀವು ಹಾಗೆ ಬನ್ನಿ, ನಿಮಗೂ ದೇವರೇ ಸಾಕು ಅಂತ ಮಾಡಿಬಿಡ್ತೇನೆ ಅಂತ ಶ್ರೀಪಾದರಾದ ಚರಿತ್ರೆ ತಿಳಿಸಿಕೊಟ್ರು ಅಂತ ನಾನು ಭಾವನೆ. ಅಲ್ರಿ, ಧ್ರುವರಾದರು ಶ್ರೀಪಾದರಾದರೂ ಒಂದೇ ಅಂತ ಹೇಗೆ ಹೇಳ್ತೀರಾ? ಕನ್ಫರ್ಮೇಶನ್ ಹೇಗೆ? ರಾಯರೇ ಪ್ರಹ್ಲಾದರಾದರು ಅಂತ ಹೇಳ್ತೀರಾ? ನೀವು ಹೇಳ್ಬೋದು, ಕನ್ಫರ್ಮೇಶನ್ ಹೇಗೆ? ಕೇಳ್ತಾರೆ, ಶ್ರೀಪಾದರಾದರ ಸ್ತೋತ್ರವನ್ನ ವಾದಿರಾದರು ಮಾಡ್ತಾರೆ. ಅವರಂತ ಅಪರೋಕ್ಷ ಜ್ಞಾನಿಗಳು ತಾನೆ, ಅಪರೋಕ್ಷ ಜ್ಞಾನಿಗಳಾದ ವಾದಿರಾದರು ಶ್ರೀಪಾದರಾದರ ಸ್ತೋತ್ರವನ್ನು ಮಾಡುತ್ತಾ ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಔತ್ತಾನಪಾದಿ ಯತಿರಾಟ್. ಈ ಯತಿರಾಟ ಯಾರು ಗೊತ್ತಾ? ಔತ್ತಾನಪಾದಿ, ಉತ್ತಾನಪಾದನ ಮಗ ಅಂತ ಹೇಳಿ ಹೇಳ್ತಾರೆ. ಅದ್ಭುತವಾದ ಮಾತದು. ಮಧ್ವಮತಿ ವಿಠಲರು ಹೇಳುತ್ತಾರೆ, ವ್ಯಾಸರಾಜರೇ ಪ್ರಹ್ಲಾದರಾದರು, ಪುರಂದರದಾಸರೇ ನಾರದರು. ಹೌದಾ? ಇಷ್ಟು ಹೇಳತ್ತಾ ಇವರನ್ನ ಅಲ್ಲ ನರರೆಂದವರನ್ನ ನರದಕ್ಕ ಇರಿಸುವ ಗುರು ಮಧ್ವಪತಿ ವಿಠಲ ಅಂದು ಬಿಡುತ್ತಾರೆ. ಅಂಥ ಒಂದು ಸತ್ಯವಾದ ವಾಕ್ಯಗಳು ಇಟ್ಟುಕೊಂಡಾಗ ಇವರವರೇ ತಿಳ್ಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ? ಸರಿ, ಅಂಥ ಧುವರಾಜರ ಚರಿತ್ರೆಯನ್ನು ತಿಳಿಸಿಕೊಟ್ಟರು. ಅವರ ವಂಶದಲ್ಲಿ ಬಂದಿರತಕ್ಕಂಥವನೇ ಅಂಗರಾಜ. ಅಂಗರಾಜನ ಪರಿಚಯ ಒಳ್ಳೆ ಮಹಾನುಭಾವ, ಆದರೆ ಮಕ್ಕಳಾಗಲಿಲ್ಲ. ಅದಕ್ಕೆ ಯಜ್ಞ ಮಾಡಿದರು. ಯಜ್ಞ ಮಾಡಿದರೆ ಹುಟ್ಟಿದವನೇ ವೇನ. ಮೃತ್ಯುವಿನ ಅಂಶದಲ್ಲೇ, ಮೃತ್ಯು ಅಭಿಮಾನಿ ದೇವತ ಅಂಶದಲ್ಲೇ ಬಂದದ್ದು. ಆದರೆ ತನ್ನ ಮಾತಾಮಹನ ಪ್ರಭಾವ ತುಂಬಾ ಇತ್ತು, ಕರ್ಮ ಇತ್ತು, ಒಳಗೆ ದುಷ್ಟ ಸೇರಿದ್ದ. ಅದಕ್ಕೆ ಅದೆರಡೂ ಹೇಳ್ತಾ ಇದ್ದಾರೆ ನಮಗೆ. ವೇನ ದ್ವಿಜೈಹಿ ತಮಸಿ ಪಾದಿಟ ಅಂತ ಸಪ್ತಸ್ಕಂಧದಲ್ಲಿ ಬರುತ್ತೆ. ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ ವೇನನಿಗೆ ವಿಶೇಷವಾಗಿರ್ತಕ್ಕಂಥ ಉತ್ತಮ ಗತಿಯಾಯಿತು ಅಂತ ಬರುತ್ತೆ. ಅಲ್ಲೂ ಕೂಡ ಉತ್ತಮ ಜೀವ ಇದ್ದ ಅವನಿಗಾಯಿತು, ಒಳಗಿರತಕ್ಕಂಥವ ತಮಸ್ಸಿಗೆ ಹೋದ ಅನ್ನೋದನ್ನೇ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅಂಗರಾಜನ ಮಗನೇ ವೇನ. ವೇನ ಪರಮದುಷ್ಟನಾಗಿದ್ದ, ಅಂಥವರನ್ನ ಬ್ರಾಹ್ಮಣರೆಲ್ಲ ಹೂಂಕಾರದಿಂದಲೇ ಕೊಂದು ಬಿಡ್ತಾ ಇದ್ದಾರೆ. ತದನಂತರ ವೇನ ರಾಜನ ಶರೀರವನ್ನು ಮಥನ ಮಾಡಿದರು. ಊರುಗಳನ್ನ ತೊಡೆಗಳನ್ನ ಮಥನ ಮಾಡಿದಾಗ ಒಬ್ಬ ಗಿಡ್ಡಾದ ವ್ಯಕ್ತಿ, ಕಪ್ಪಾದ ವ್ಯಕ್ತಿ, ಉತ್ತ ಗಡ್ಡ ಎಲ್ಲ ಇದೆ, ಬಂದ. ಅವನನ್ನ ನೋಡಿ ಅವನು ಶಬರರ ರಾಜ, ಅವನ ಕಳಿಸಿಕೊಟ್ಟರು. ನಂತರ ಬಾಹುಗಳನ್ನ ಮಥನ ಮಾಡಿದರು. ಅದಕ್ಕೆ ನಿಷಾದ, ನಿಷಾದರ ರಾಜ ಆದ. ನಂತರ ಬಾಹುಗಳನ್ನ ಮಥನ ಮಾಡಿದಾಗ ಋತುಚಕ್ರವರ್ತಿಗಳು ಬರ್ತಾ ಇದ್ದಾರೆ. ಸಂಶಯ, ಹೆಣದ ಕೈಕಾಲುಗಳನ್ನ ಮಥನ ಮಾಡಿದರೆ ಮಕ್ಕಳು ಹುಡುತಾರೆ ಅಂದ್ರೆ ಮಾರ್ಚುರಿಯಿಂದ ಎಷ್ಟು ಬರಬೇಕು ಮಕ್ಕಳು? ಹಾಗಲ್ಲ, ಹೆಣದ ಕೈಯನ್ನ ಮಥನ ಮಾಡಿದ್ದಲ್ಲ, ಹೆಣ ಅಂತ ಬಿದ್ದಿದ್ರು ಹೆಣದ ಆಕಾರದಲ್ಲಿ ಭಗವದ್ ರೂಪ ಹೆಣದ ಸುತ್ತೂ ಇರುತ್ತೆ. ಜ್ಞಾನಿಗಳಾದವರು ಆ ಭಗವಂತನ ಕೈಯನ್ನ ಮಥನ ಮಾಡಿದಾಗ ಭಗವಂತನ ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿ ಬಂದ್ರಲ್ಲ, ಆ ಥರ ಅಲ್ಲಿಂದ ಋತುಚಕ್ರವರ್ತಿಗಳ ಜನ್ಮ ಆಯಿತು. ಅದ್ಭುತವಾದ ಭಗವಂತನ ಸನ್ನಿಧಾನ. ಅವರನ್ನ ಅಭಿಷೇಕ ಮಾಡಿ ಬ್ರಹ್ಮದೇವರು ಹೊರಟು ಹೋಗ್ತಾ ಇದ್ದಾರೆ. ಕೂಡಲೇ ಒಂದಿ ಮಾಗದರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಸ್ವಲ್ಪ ನಿಲ್ಲಿ ಅಂದ್ರು ಋತುಚಕ್ರವರ್ತಿಗಳು. ಯಾಕೆ ಸ್ತೋತ್ರ ಮಾಡ್ತೀರಾ ನನ್ನನ್ನ? ಹೌದು. ಏನಂತ ಮಾಡ್ತೀರಾ? ಇನ್ನ ಹುಟ್ಟಿದ್ದಷ್ಟೇ, ನಾನು ಏನೂ ಮಾಡಲಿಲ್ಲ. ಏನಾದ್ರೂ ಕೆಲಸ ಮಾಡಿದ್ರೆ ಇಂಥವರು ಅಂತ ಒಂದು ಹೊಗಳಬಹುದು, ಏನು ಮಾಡದೇ ಇರುವವರು ನಮ್ಮನ್ನ ಹೇಗೆ ಹೊಗಳುತ್ತೀರಾ? ಹೊಗಳೋದು ಬೇಡ. ಅವಾಗಂದ್ರು ನಮ್ಮ ಕೆಲಸವೇ ಹೊಗಳೋದು, ಅದು ಬಿಟ್ರೆ ಹೇಗೆ ಅಂದ್ರೆ, ಅವಾಗಂದ್ರು ಇಷ್ಟು ನಾನು ಮುಂದೆ ಏನೇನು ಕೆಲಸಗಳು ಮಾಡುತ್ತೇನೋ ಹೀಗೆ ತಿಳ್ಕೊಂಡು ನನ್ನೊಳಗಿರುವ ಸ್ವಾಮಿ ಆ ಕೆಲಸಗಳು ಮಾಡಿಸಲಿಕ್ಕಿದ್ದಾನೆ ಅಂತ ಹೊಗಳ್ರಿ. ಇದು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಹಾಗೆ ಹೊಗಳಬೇಕಾದ್ರೆ ಏನಾಗಿರ್ಬೇಕು? ಆ ವಂದಿ ಮಾಗದರು ಅಪರೋಕ್ಷ ಜ್ಞಾನಿಗಳಾಗಿರ್ಬೇಕು ತಾನೆ? ಇಲ್ಲದಿದ್ರೆ ಇವರು ಮುಂದೆ ಏನೇನು ಕೆಲಸಗಳು ಮಾಡುತ್ತಾರೋ, ಭಗವಂತ ಏನೇನು ಕೆಲಸ ಮಾಡಿಸ್ತಾನೋ ತಿಳ್ಕೊಂಡು ಹೊಗಳಬೇಕಾದರೆ ಅವರು ಯಾರು? ವಂದಿ ಮಾಗದರು ಅಂದ್ರೆ ವಿಷ್ಣು ಪುರಾಣ ಹೇಳುತ್ತೆ ಯಜ್ಞಕುಂಡದಿಂದ ಬಂದವರು, ಮೊದಲು ಬಂದವರೇ. ಆ ಬಂದವರು ಸ್ತೋತ್ರ ಮಾಡಿದರಂತೆ, ತಿಳ್ಕೊಂಡು ಭಗವಂತನ ಬಿಂಬನಲ್ಲಿ ದೃಷ್ಟಿ ಇಟ್ಟು ಸ್ತೋತ್ರ ಮಾಡಿದರಂತೆ. ಈ ಸ್ವಾಮಿ ಇವರಿಂದ ಹೀಗೆ ಮಾಡಿಸ್ತಾ ಇದ್ದಾನೆಂಬ ಸ್ತೋತ್ರ ಮಾಡಿದರಂತೆ. ಆ ಥರ ಋತುಚಕ್ರವರ್ತಿಗಳು ಯಾರನ್ನಾದರೂ ಹೊಗಳಬೇಕಾದರೆ ಅವರ ಒಳಗಿರುವ ಭಗವಂತನ ದೃಷ್ಟಿಯಲ್ಲಿ ಶಬ್ದ ಪ್ರಯೋಗ ಮಾಡಿ ಏನಾದರೂ ನಾವು ಮಾಡ್ತೇವಲ್ಲ, ಮಾಡದೇ ಇರ್ಲಿಕ್ಕಾಗಲ್ಲ. ಯಾರು ಏನು ಒಳ್ಳೆ ಕೆಲಸ ಮಾಡಿದ್ರು, ಉಪಮಾನ ಹೋಮ ಮಾಡಿದ್ರು, ಏನು ಕೆಲಸ ಮಾಡಿದ್ರು ಕೂಡ